ஜெகஜன்மஸ்தே மக்களே ரசனாசீல உபுஷே நமோ அசேஷாம் நாய ஸ்மிருதி ஹிருதய தீப்தாய ஹரயே ஏன பிராதுரபாரணம் நிகிலபூர்ண குணைக தேகம் நிர்தோஷமாப்யதமமபி அகிலை சுவாக்கியை அஸ்யோத்பவாதிதவசேஷ விசேஷதோபி வந்தியம் சதா பிரியதமம் மம சன்னமாமி. ஈக புஸ்தக எஷ்டு தெரியுது இதரல்ல, ஈக ಎಷ್ಟು ಸರ್ ಪುಸ್ತಕ ಇಟ್ಕೊಂಡಿದ್ದೀರಿ? ಯಾರಾದ್ರಲ್ಲ ಇಲ್ಲ ಪುಸ್ತಕ? ಎಷ್ಟು ಎಷ್ಟೇ ಆದ್ರೆ ಪುಸ್ತಕ ಸುಮಾರಾಗಿ ಎಷ್ಟು? ಹಾಂ ಸರಿ, ಅದನ್ನು ಒಂದೊಂದು ಪ್ಯಾರ ಪ್ಯಾರ ಸರಿಯಾಗಿ ನೋಡ್ತಾ ಇರಿ ಓದಿದ್ದನ್ನು. ಅದು ಸಾರಾಂಶ ಹೇಳಿಬಿಟ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಎಲ್ಲೋಯ್ತೀಗ ಅದು. ತಥಾಪಿ ಅದು 145. ಹಾಂ, ಆಪ್ತೆಯೇ ಲಕ್ಷಣಾಂತರ ಅದು ಮುಗಿತು. ಕಾರ್ಯೋತ್ಯುತ ಸಂಘ ಮಧ್ಯೆ ಕಿಮ್ ಆಪ್ತವಾಕ್ಯತಾ ಸಾಧನ ಅದು ಆಯಿತು. ಆಮೇಲೆ ಯಾತಕ್ಕೆ ಪ್ರಾಮಾಣ್ಯದ ಬಗ್ಗೆ ಬಂದಿತ್ತು. ಪ್ರಾಮಾಣ್ಯ ಯಾತಕ್ಕೆ ಹೇಳಿದ್ದು, ನಿರ್ಣಯ ಮಾಡಿದ್ದು ಪ್ರಾಮಾಣ್ಯ ಅಂತ ಕೇಳಿದರೆ, ಯದ್ಯಪಿ ಪ್ರಾಮಾಣ್ಯಂ ಸ್ವತಏವೇತಿ 156 ಬಾದರಾಯಣೀಯಂ ಮತಂ. ಪ್ರಾಮಾಣ್ಯಂ ಸ್ವತಃ ಅಂತಲೇ ವೇದವ್ಯಾಸದೇವರ ಮತ. ಯದ್ವಕ್ಷತಿರ ವಿಲಕ್ಷಣತ್ವಾದಿತಿ ಜೈವಿಂದರಪಿ ತತ್ ಪ್ರಾಮಾಣ್ಯಂ ಬಾದರಾಯಣಸ್ಯ ಅನಪೇಕ್ಷತ್ವಾದಿತಿ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಾಮಾಣ್ಯ ಸ್ವತಸ್ತ್ವವಾದಿಗಳು ನಾವು. ವೇದವ್ಯಾಸದೇವರು ಮತ ಅದೇ, ಪ್ರಾಮಾಣ್ಯ ಸಾಧನೆ ಮಾಡ್ತಿರಲ್ಲ ಇರದೇ ಅಲ್ಲಿ ಅಂತ ಕೇಳಿದರೆ, ಇಷ್ಟೊಂದು ಪ್ರಾಮಾಣ್ಯ ಸಾಧನೆ ಅಲ್ಲ ಇದು, ಅಪ್ರಾಮಾಣ್ಯ ಶಂಕಾ ನಿರಾಸ ಅಂತೆ ಸರ್. ಇದು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಅದಕ್ಕೇನೆ ಆಮೇಲೆ ಆನೆಗೆ ನಡೆಯ ಶಕ್ತಿ ಕೊಡಲಿಲ್ಲ, ನಡೆಯ ಶಕ್ತಿ ಪ್ರತಿಬಂಧಕವಾಗಿತ್ತು, ಮುಳ್ಳು ಚುಚ್ಚಿ ಆ ಮುಳ್ಳು ಕಿತ್ತಿದ ತಕ್ಷಣ ಮುಂದೆ ನಡೆಯಕ್ಕೆ ಶುರುವಾಯಿತು. ಅಪ್ರಾಮಾಣ್ಯ ಶಂಕಾ ಅಂಬೋದೇನದು, ಪ್ರಾಮಾಣ್ಯವನ್ನು ಬದುಕೇನೆ ಅಡ್ಡಿ ಮಾಡುತ್ತೆ, ಅದು ತೆಗೆದುಬಿಟ್ರೆ ಪ್ರಾಮಾಣ್ಯ ತಕ್ಷಣ ಮುಂದೆ ಹೋಗಿಬಿಡುತ್ತೆ. ಶಕ್ತಿ ಇರೋದು ಯಾವುದರಲ್ಲಿ? ಪ್ರಾಮಾಣ್ಯ ಇರೋದು ಯಾವುದರಲ್ಲಿ? ನಡೆಯೋ ಶಕ್ತಿ ಇರೋದು ಆನೆಯಲ್ಲೇನೆ. ಮುಳ್ಳು ತೆಗೆಯೋದ್ರಿಂದ ಶಕ್ತಿ ಬರೋದಿಲ್ಲ. ಉದಾಹರಣೆ, ಒಬ್ಬ ಹಣ್ಣು ಮುದುಕರೆ ಮುಳ್ಳು ಚುಚ್ಚುತ್ತೆ ತೆಗೆದುಬಿಟ್ರು, ಆ ಓಡಾಕ್ಷ ಶುರು ಮಾಡಿ ಹಾರಕ್ಕೆ ಶುರು ಮಾಡಿಬಿಡ್ತಾನ? ಇಲ್ಲ. ಯಾಕೆ? ಅವ್ರು ನೋವಾಯ್ತು ಅಷ್ಟೇ, ಇನ್ನೇನಾಗಲಿಲ್ಲ ಅವರಿಂದ. ಯಾಕೆ? ಶಕ್ತಿ ಇಲ್ಲೇ ಇಲ್ಲ. ಶಕ್ತಿ ಇದ್ದಿದ್ರೆ ಮುಳ್ಳು ತೆಗೆದ್ರೆ ಯಾವ ಉಪಯೋಗ ಆಗೋದು? ಆಗಲೇ ಇಲ್ಲ. ಆದರೆ ಆನೆ ಮಾತ್ರ ಶಕ್ತಿ ಇತ್ತು, ತೆಗೆದು ಬಂದೋಯ್ತು. ಸೊ ಪ್ರಾಮಾಣ್ಯ ಅನ್ನೋದು ಎಲ್ಲಿದೆ? ಅದರಲ್ಲೇ ಇದೆ. ಇದು ಬಹಳ ಇಂಪಾರ್ಟೆಂಟ್. ಇದು ಎಲ್ಲೆಲ್ಲಿ ನಾವು ಸಮರ್ಥನೆ ಮಾಡ್ತೇವೆ ಅಂತ ಹೇಳ್ತೇವೋ, ಪ್ರಾಮಾಣ್ಯ ಸಮರ್ಥನೆ ಮಾಡೋದಲ್ಲ, ಅಪ್ರಾಮಾಣ್ಯ ಶಂಕ ನಿರಾಸೆ ಮಾಡೋದು ಅಂತ ಅರ್ಥ. ಅದು ಕ್ಲಾರಿಫಿಕೇಶನ್ ಇದೆ. ಇಷ್ಟೆಲ್ಲ ಕೊಟ್ಟು ಇಷ್ಟೊತ್ತು ಪದ ಉಪಯೋಗಿಸಿದ್ರು, ಆ ಪದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ಆ ಪದಕ್ಕೆ ಅರ್ಥ ಇಷ್ಟೇ ಹೊರತು ಬೇರೆ ಅಲ್ಲ. ಇದೆಲ್ಲ ಆಚಾರ್ಯರ ಮಾತು. ದುಷ್ಟಬುದ್ಧಿ ನಾಮೈವ ಅಪ್ರಾಮಾಣ್ಯ ಶಂಕ ಇತಿ ಅಂತ ಹೇಳಬೇಕಾದ್ರೆ, ಆಕಾಂಕ್ಷ ಮಾತ್ರ ನಿರಾಸ ಪರತ್ವಾತ್ ಅಂತ ಹೇಳಿದ್ದಾರೆ. ಆಕಾಂಕ್ಷಾಯವ ಬುದ್ಧಿ ದೋಷಾತ್ಮಕತ್ವ. ಆಕಾಂಕ್ಷ ಮನೆ ಇನ್ನೂ ಪ್ರಾಮಾಣ್ಯ ನಮಗೆ ಅರ್ಥವಾಗಿಲ್ಲ ಅಂದರೆ ಬುದ್ಧಿ ದೋಷ ತೆಗೆದುಹಾಕೋದೆ ಇಂಥ ಯುಕ್ತಿಗಳ ಪ್ರಯೋಜನ ಅಂತ ಹೇಳ್ಬಿಟ್ಟಿದೆ ತತ್ವ ನಿರ್ಣಯದಲ್ಲಿ. ಆಚಾರ್ಯರು ಮಾತ್ರ ವಿಸ್ತಾರವಾಗಿ ಅಲ್ಲಿ ಬರೀತಾರೆ, ಅದನ್ನ ಹೇಳ್ಕೊಂಡು ನೆನ್ಪಿಟ್ಕೊಂಡಿರ್ಬೋದು. ಏವಂ ವಿಜಯಾತೀಯ ಸಂವಾದೇನ ಅಸ್ಯ ಶಾಸ್ತ್ರಸ್ಯ ಪ್ರಾಮಾಣ್ಯಂ ಉಪಪಾದ್ಯ ತದುತ್ತಮತಾ ಸಿದ್ಧಯೇ ಸಜಾತೀಯ ದ್ವಯ ಸಂವಾದಮಪ್ಯಾಹ ಶ್ರುತಿ. ಇಷ್ಟೊತ್ತು ವಿಜಯಾತೀಯ ಸಂವಾದವನ್ನು ಹೇಳಿಬಿಟ್ಟು ಶಾಸ್ತ್ರಸ್ಯ ಪ್ರಾಮಾಣ್ಯಂ ಉಪಪಾದ್ಯ ತದನುತ್ತಮತಾ ಸಿದ್ಧಯೇ ಸಜಾತೀಯ ದ್ವಯ ಸಂವಾದಮಪ್ಯ, ಎರಡು ಸಜಾತೀಯವನ್ನು ಕೊಡ್ತಾರೆ. ಏನದು? ಶ್ರುತಿ ಇತಿ. ಶ್ರುತಿ ಶ್ಲೋಕ ಹಿಂದೋಗ್ಬಿಟ್ಟಿದೆ, ಮುಂದಿರಬೇಕು ಅದಕ ಪಕ್ಷ. ಶ್ರುತಿ ಮೂಲತೆಯ ಜೈವ ಯುಕ್ತಿ ಮೂಲತೆಯ ತಥಾ ಆಪ್ತಿ ಮೂಲತೆಯ ಜೈವ ಪ್ರಾಮಾಣ್ಯಂ ತ್ರಿವಿಧಂ ಮಹತ ಮಹತ್ ಅಂತ ಹೇಳಿದ್ರು. ಪ್ರಾಮಾಣ್ಯ ಸಾಧನೆ ಎಂಬುದು ಮೂರು ರೀತಿಯಲ್ಲಿ ಆಗುತ್ತೆ. ಯಾವ ರೀತಿ? ಶ್ರುತಿ ಮೂಲತ. ಅದು ವೇದ ಮೂಲವಾಗಿದ್ದರೆ ನಮಗೆ ಕ್ವಶನ್ ಮಾಡಲಿಕ್ಕೆ ಹೋಗಬಾರದು. ವೇದದಲ್ಲಿ ಬಂದಿದೆ. ಸ್ಮೃತಿಗಳಿಗೆಲ್ಲ ಏನು ವೈಶಿಷ್ಟ್ಯ ಅಂದರೆ ಅವು ವೇದಗಳೇ ಅನುಸಾರಿಯಾಗಿ ಬಂದಿರೋದು. ಆಮೇಲೆ ಯುಕ್ತಿ ಮೂಲ, ಯಾವುದಕ್ಕೆ ಯುಕ್ತಿ ಬೇಸಿಸ್ ಇರುತ್ತೋ ಅದು ಫರ್ಮ ನಿಲ್ಲುತ್ತೆ. ಯಾವುದಕ್ಕೆ ಆಪ್ತಿ ಇರುತ್ತೋ ಅದು ಮೂರು ಬೇಕು. ಪ್ರಾಮಾಣ್ಯ ಗಟ್ಟಿ ಮಾಡಿಕೊಳ್ಳೋದಕ್ಕೆ, ಅಪ್ರಾಮಾಣ್ಯ ಶಂಕ ನಿರಾಸೆ ಮಾಡಲಿಕ್ಕೆ ಮೂರು ಬೇಕು. ಇದು ಸಜಾತೀಯ ಸಂವಾದ, ವಿಜಾತೀಯ ಸಂವಾದ. ಸಜಾತೀಯ ಅಂದರೆ ಸಿಮಿಲರ್, ವಿಜಾತೀಯ ಅಂತ ಹೇಳಿದರೆ ಬೇರೆ. ಆ ಎರಡು ಸಂವಾದನೂ ಕೊಟ್ಟಂತೆ ಆಯ್ತು ಈಗ ಅಂತ ಹೇಳಿದ್ದಾರೆ. ತಥಾಚ ಶಬ್ದೋ ಸಮುಚ್ಚಯಾರ್ಥ. ಒಂದು ಕಣ್ಣಿಂದ ನೋಡಿದ್ದಕ್ಕೆ ಇನ್ನೊಬ್ಬನ ಕಣ್ಣಿಂದ ನೋಡಿ ಹೇಳಿದರೆ ಸಜಾತೀಯ ಸಂವಾದ. ಇವರು ನೋಡಿ ಹೇಳಿದ್ರು, ಅವರು ನೋಡಿ ಹೇಳಿದ್ರು, ಸಜಾತೀಯ ನೋಡಿ ಹೇಳಿದ್ದನ್ನ ಯುಕ್ತಿ ಮಾಡಿ ಹೇಳಿದಾಗ ವಿಜಾತಿ. ವಿಜಾತಿ ಜಾತಿ ಈ ಬ್ರಾಹ್ಮಣಾದಿ ಜಾತಿಗಳಲ್ಲ ಮತ್ತೆ. ಜಾತಿ ಅಂತ ಹೇಳಿದರೆ ಸಿಮಿಲರ್ ಆರ್ಗ್ಯುಮೆಂಟು ಅಥವಾ ಬೇರೆ ರೀತಿಯ ಆರ್ಗ್ಯುಮೆಂಟ್ ಅಂತ ಇದನ್ನು ಕನ್ಫರ್ಮ್ ಮಾಡೋದು. ಎರಡು ರೀತಿಯಲ್ಲೂ ಕೊಡೋದು. ಅದಕ್ಕೆ ಸಜಾತೀಯ ವಿಜಾತೀಯ ಅಂತ ಕರೀತಾರೆ. ಮಾನವಿತ್ಯಸ್ಯ ಅನುಕರ್ಷಣಾರ್ಥವ್ವ ಅಥವಾ ಮಾನಂ ಅಂತ ಹೇಳಿದ್ದಕ್ಕೆ ಅನುಕರ್ಷಣ, ಇನ್ನೂ ಎರಡು ಸೇರಿಸ್ಕೋಬೇಕು ಅಂತ ಹೇಳೋದು. ಎರಡು ಕಾರಣಕ್ಕೋಸ್ಕರ ಹೇಳ್ತಾರೆ. ಯಾವುದನ್ನ? ತಥಾಚ ಶಬ್ದವು ಸಮುಚ್ಚಯಾರ್ಥವು. ಶ್ರುತಿ ಮೂಲತಯಾ ಜೈವ ಯುಕ್ತಿ ಮೂಲತಯಾ ತಥಾ. ಜೈವ ಅಂತ ಒಂದು, ತಥಾ ಅಂತ ಒಂದು. ಅದಕ್ಕೆ ತಥಾ ಚ ಶಬ್ದವು ಎರಡು ಶಬ್ದಗಳಿವೆ. ಅದೇ ರೀ ಎರಡು ಚ ಶಬ್ದಗಳಿವೆ. ಮತ್ತೆ ಇನ್ನೊಂದು ಯಾವುದಿದೆ? ತಥಾಚ ಶಬ್ದವು. ತಥ ಅಂತ ಒಂದು, ಚ ಅಂತ ಒಂದು, ಅವು ಸಮುಚ್ಚಯ ಅರ್ಥವು. ಎಲ್ಲ ಒಟ್ಟಿಗೆ ಸೇರಿಸ್ಕೋಬೇಕು ಅಂತ ಅರ್ಥ. ಕಂಜಂಕ್ಷನ್ಸ್ ಅಂತ ಕರೀತಾವೆ. ಕಂಜಂಕ್ಷನ್ ಜಾಯಿನ್ ಮಾಡ್ಕೋಬೇಕು ಅಂತ ಅರ್ಥ. ಮಾನವಿತ್ಯಸ್ಯ ಅನುಕರ್ಷಣಾರ್ಥವ ಅಥವಾ ಮಾನ ಅಂತ ಹೇಳಿದ್ದನ್ನ ಅಲ್ಲಿಂದ ಇಲ್ಲಿ ಸೇರಿಸ್ಕೋಬೇಕು ಅಂತ ಅರ್ಥ. ಪರಸ್ಪರ ಸೇರಿಸಿಕೊಳ್ಳೋದು ಸಮುಚ್ಚಯ. ದೂರ ಇದ್ರೆ ಸೇರಿಸಿಕೊಂಡ್ರೆ ಅನುಕರ್ಷಣ. ಯಥಾ ಆಪ್ತ ವಾಕ್ಯತೆಯ ತಥಾ ಶ್ರುತಿ ಮೂಲತೆಯ ಅಪೀತಿ ಉಪಮಾರ್ಥೋ ವಾ ತಥಾ ಶಬ್ದ. ವಾ ಶಬ್ದಕ್ಕೆ ಇನ್ನೊಂದು ಅರ್ಥ. ಆಪ್ತವಾಕ್ಯತೆಯ ಹೇಗೋ ಶ್ರುತಿ ಮೂಲತೆಯನ್ನು ಹಾಗೆ ಆಗುತ್ತೆ. ಆಪ್ತಿ ಮೂಲತೆಯ ಪ್ರಾಮಾಣ್ಯದ ಒಂದು ಮುಖ, ಶ್ರುತಿ ಮೂಲತೆಯ ಮಾಡೋದು ಇನ್ನೊಂದು ಮುಖ. ಆ ರೀತಿಯಲ್ಲೂ ಕೂಡ ಅರ್ಥ ಬರುತ್ತೆ. ಸೊ ಚ ಮತ್ತು ತಥಾಗಳಿಗೆ ಅನೇಕ ರೀತಿಯಲ್ಲಿ ಅರ್ಥ ಮಾಡಿದರು. ಚ ತಥಾ ವಾ ಮೂರು ಶಬ್ದ ಇದೆ. ಮೂರು ಶಬ್ದಕ್ಕೂ ಸ್ವಾರಸ್ಯವನ್ನು ತೋರಿಸಿದರು. ಅದಕ್ಕೆ ರಾಯರು ಹೇಳಬೇಕಾದ್ರೆ ಪ್ರತಿವಾಕ್ಯಂ ಪ್ರತಿಪದಂ ಅಂತ ಯಾತಕ್ಕೆ ಹೇಳಿದರು ಅಂದರೆ ಪ್ರತಿಯೊಕ್ಕಂತೂ ಅರ್ಥ ಇಟ್ಟಿರ್ತಾರೆ. ಕಿಮಪಿ ಚ ವದಂತೋಪಿ, ಕಿಮಪಿ ಚ ವದಂತೋಪಿ, ಕಿಂಚ ಅಪಿ ಚ ಅಂತ ಹೇಳಿದಾಗಲೂ ವಿಶೇಷ ಅರ್ಥ ಇಟ್ಟೆ ಹೇಳಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಯದ್ಯಪಿ ಶ್ರುತಿಯುಕ್ತಿ ಮೂಲ ಶಬ್ದವು ಶ್ರುತಿಯುಕ್ತಿಭ್ಯಾಂ ಅರ್ಥಂ ಉಪಲಭ್ಯ ರಚಿತಸ್ಯ ವಾಚಕ. ಈ ಶ್ರುತಿಯುಕ್ತಿ ಮೂಲ ಎಂಬ ಪದಗಳಿಗೆ ಏನರ್ಥ ಅಂದರೆ ಶ್ರುತಿಯನ್ನ ಮೂಲ ಮಾಡಿಕೊಂಡು ಯುಕ್ತಿಯನ್ನ ಮಾನವ ಮಾಡಿಕೊಂಡು ಬರೆದಿರ್ತಾರಲ್ಲ ಅವರಿಗೆ ಅರ್ಪಣೆ ಆಗೋದಿವೆಲ್ಲ ಕೂಡ. ತಥಾಪಿ ಅತ್ರ ಸಮಾನಾರ್ಥತಾ ಸಾಮ್ಯೇನ ಗೌಣ್ಯಾವೃತ್ಯ ಶ್ರುತಿಯುಕ್ತಿ ಸಂವಾದಿತಾರ್ಥೋ ವ್ಯಾಖ್ಯೇಯೋ ಭಗವತೋ ಬಾದರಾಯಣಸ್ಯ ಸ್ವತಃ ಸರ್ವಜ್ಞತ್ವೇನ ಮುಖ್ಯಾರ್ಥ ಅಸಂಭವಾತ್. ವೇದವ್ಯಾಸರ ಬಗ್ಗೆ ಶಂಕೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಶ್ರುತಿ ಮೂಲವಾದದ್ದು, ಯುಕ್ತಿ ಮಾನವಾದದ್ದು ಅಂದ್ರೆ ಏನರ್ಥ? ಶ್ರುತಿ ಹುಡುಕಿ ಅದಕ್ಕೆ ತಕ್ಕಂತೆ ಜೋಡಿಸಿ ಬರೆದ್ರೆ ಶ್ರುತಿ ಮೂಲ. ಅಥವಾ ಬಹಳ ಹೇಗೆ ಹೇಳಬೇಕು ಅಂತ ಭಾರಿ ಯೋಚನೆ ಮಾಡಿ ಯುಕ್ತಿನ ಜೋಡಿಸಿ ಹೇಳಿದ್ರೆ ಯುಕ್ತಿ ಮೂಲ ಅಂತ. ವೇದವ್ಯಾಸ ಹೀಗೆ ಮಾಡ್ತಾರಾ? ಯಾವುದು ಶ್ರುತಿ ಹುಡುಕಿ ಅರ್ಥ ಬರ್ಲಿಕ್ಕೆ ಹೋಗ್ತಾರೆ? ಯಾರವರು? ಭಗವತ ಬಾದರಾಯಣ ಸ್ವತಃ ಸರ್ವಜ್ಞತ್ವೇನ ಶ್ರುತಿ ಮೂಲತ್ವ ಅಂತ ಹೇಳಿದ್ರೆ ನಾವು ಶ್ರುತಿ ಮೂಲ ಹುಡುಕೋದು ಬೇರೆ. ಏನೋ ವಿಷಯ ಭಾರಿ ಯೋಚನೆ ಮಾಡ್ತಿದ್ವಿ, ವೇದವಾಕ್ಯ ಸಿಕ್ತು, ಸತ್ಯ ಸಿಕ್ತಪ್ಪ ಅಂತೇಳಿ ಅದ್ರ ಫರ್ಮ್ ಮಾಡಿಕೊಂಡು ಈ ರೀತಿ ವೇದವ್ಯಾಸ ಮಾಡಿದ್ದಲ್ಲ. ಮತ್ತೆ ಈಗ ಸರ್ವಜ್ಞರು ಅದೇ ಯುಕ್ತಿ ಮೂಲ. ಯಾವುದೋ ವಿಷಯ ಹೇಳಬೇಕಾಗಿತ್ತು, ಯುಕ್ತಿ ಗೊತ್ತಾಗಲಿಲ್ಲ, ಆಗಲೇ ಗೊತ್ತಾಯ್ತು, ಸತ್ಯ ಯುಕ್ತಿ ಗೊತ್ತಾಯ್ತು ಅಂತ ಹೇಳಿದ. ಯುಕ್ತಿ ಇಟ್ಕೊಂಡು ಹೇಳಿದ. ಆ ರೀತಿ ಹೇಳಿದ್ದಲ್ಲ, ಮತ್ತೆ ನಮಗೋಸ್ಕರ ಹೇಳ್ತಿದ್ದಾರೆ ಹೊರತು ಆಚಾರ್ಯ ಏನ್ ಮಾಡಿದರಂತೆ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾಚೈವ ಪೃಥಕ್ ವಿಧ. ಉದ್ದಕ್ಕೂ ಅವರು ತೀರ್ಥಯಾತ್ರೆ ಮಾಡೋ ಉದ್ದೇಶದಲ್ಲಿ ಗ್ರಂಥ ಸಂಗ್ರಹನೇ ಪ್ರಧಾನ ಆಗಿತ್ತು. ಯಾವರಿವರು ಗ್ರಂಥ ಸಂಗ್ರಹ ಮಾಡ್ಕೊಂಡು ಹೋಗ್ತಾ ಇದ್ರು. ನಮಗೇನು ಆಚಾರ್ಯ ಭಾರಿ ಪುಸ್ತಕ ಕಲೆಕ್ಟ್ ಮಾಡಿಬಿಟ್ರು, ಅದಕ್ಕೆ ಬರಲಿಕ್ಕಾಯ್ತು ಅಂತ ತಿಳ್ಕೋಬಾರದು. ಅವರು ಸಂಪೂರ್ಣ ಪ್ರಜ್ಞೆ ಶಿಷ್ಯರಿಗೆ ತೋರಿಸ್ಲಕ್ಕೆ ಬೇಕಾಗಿತ್ತು. ಶಿಷ್ಯರಿಗೆ ತೋರಿಸ್ಬೇಕಾದ್ರೆ ಬುಕ್ ಇಟ್ಕೊಳ್ಳಿ ಅಂತ ಹೇಳೋದು ಬುಕ್ ಕಲೆಕ್ಟ್ ಮಾಡಿಕೊಂಡಿದ್ದು ಅವರಿಗಲ್ಲ, ವೇದವ್ಯಾಸದೇವರು ಹಾಗೆ. ಅವರು ತಮಗೋಸ್ಕರ ಯುಕ್ತಿ ಮೂಲ ಮಾಡಿಕೊಂಡಿದ್ದಲ್ಲ, ಮತ್ತು ನಮ್ಮಂತೆ ಯುಕ್ತಿ ಮೂಲ ಮಾಡಿಕೊಂಡಿದ್ದಲ್ಲ, ಶ್ರುತಿ ಮೂಲ ಮಾಡಿಕೊಂಡಿದ್ದಲ್ಲ. ಭಗವತೋ ಬಾದರಾಯಣ ಸ್ವತಃ ಸರ್ವಜ್ಞತ್ವೇನ. ಅದಕ್ಕೆ ಉಪರಿಚಾರ ನಾವೇನು ಮಾಡಿ ಸೆಕೆಂಡರಿ ಸೆನ್ಸ್ನಲ್ಲಿ ತಗೋಬೇಕೆ ಹೊರತು ಪ್ರೈಮರಿ ಸೆನ್ಸ್ನಲ್ಲಿ ತಗೊಳ್ಬಾರ್ದು ಅಂತ ಹೇಳಿ. ಯಾತಕ್ಕೆ ಶ್ರುತಿಯುಕ್ತಿ ಮೂಲ ಶಬ್ದವು ಶ್ರುತಿಯುಕ್ತಿಭ್ಯಾಂ ಅರ್ಥಂ ಉಪಲಭ್ಯ ರಚಿತಸ್ಯ ವಾಚಕವು. ಶ್ರುತಿಯನ್ನು ಮೂಲ ಮಾಡಿಕೊಂಡು ಅರ್ಥವನ್ನು ಹುಡುಕೋದು, ಯುಕ್ತಿಯನ್ನು ಮೂಲ ಮಾಡಿಕೊಂಡು ಅರ್ಥವನ್ನು ಹುಡುಕೋದು, ಆಗ ಅರ್ಥ ಸಿಗೋದು. ಅದನ್ನು ಸಾಮಾನ್ಯವಾಗಿ ಇದಕ್ಕೆ ಅರ್ಥ ಆಗೋದು, ಆದರೆ ಅರ್ಥ ಇಲ್ಲಿ ಮಾಡಬಾರದು. ತಥಾಪ್ಯತ್ರ ಸಮಾನಾರ್ಥತಾ ಸಾಮ್ಯೇನ ಗೌಣ್ಯಾವೃತ್ಯ ಶ್ರುತಿಯುಕ್ತ ಸಂವಾದಿತಾರ್ಥೋ ವ್ಯಾಖ್ಯೇಯೋ ಭಗವತೋ ಬಾದರಾಯಣಸ್ಯ ಸ್ವತಃ ಸರ್ವಜ್ಞತ್ವೇನ ಮುಖ್ಯಾರ್ಥ ಅಸಂಭವ. ಅವರು ಸರ್ವಜ್ಞರಾದ್ದರಿಂದ ಈ ನೋಡಿಕೊಂಡೇ ಬರೆಯೋದು ಅರ್ಥ ಮಾಡಕ್ಕೆ ಹೋಗಬಾರದು, ಅದು ಗೌಣವೃತ್ತಿಯಲ್ಲೇ ಮಾಡಬೇಕು. ಯದೀಚ ಶ್ರುತಿಯುಕ್ತಿ ಸಂವಾದಿತ್ವಾದಿತ್ತೇವ ಅವ ಅವಶ್ಯತ್ ತದಾ ಯಾದೃಚ್ಛಿಕ ಸಂವಾದಿತಾಪಿ ವಿಜ್ಞಾಸ್ಯತ ಹಾಗೆ ಸಾ ಮಾ ಭೂಮಿ ಮಾ ವಿಜ್ಞಾಯಿತಿ ಗೌಣ ಪ್ರಯೋಗ. ಸರಿ, ಅದನ್ನ ಯಾಕೆ ಮಾಡಬೇಕಾಗಿತ್ತು? ಬಿಟ್ಟು ಬಿಟ್ಟು ಅದನ್ನು ಮುಖ್ಯಾರ್ಥನೆ ಮಾಡಬಹುದಾಗಿತ್ತಲ್ಲ, ಬರೋ ಬರಿಬಹುದಾಗಿತ್ತಲ್ಲ ಅಂತ ಕೇಳಿದರೆ ಇಲ್ಲ. ಯದೀಚ ಶ್ರುತಿಯುಕ್ತಿ ಸಂವಾದಿತ್ವಾದಿತ್ತೇವ ಅವಶ್ಯತ್, ಶ್ರುತಿ ಸಂವಾದ ಇದೆ, ಯುಕ್ತಿ ಸಂವಾದ ಇದೆ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಯಾದೃಚ್ಛಿಕ ಸಂವಾದಿತಾಪಿ ವಿಜ್ಞಾಸ್ಯತ. ಅವ್ರಿಗೆ ಪ್ರಾಬ್ಲಮ್ ಬರ್ತಿದ್ದಾಗ ಶ್ರುತಿ ಸಂವಾದ ಯುಕ್ತಿ ಸಂವಾದ ಅನ್ನೋದು ಯಾದೃಚ್ಛಿಕ ಅಂದ್ರೇನು, ಬೈ ಚಾನ್ಸ್ ಬರಬಹುದಾಗಿತ್ತು. ಉದಾಹರಣೆಗೆ ಏನಾಯ್ತು, ಅವ್ರು ಯಾರೋ ಇಲ್ಲಿಂದ ಯೋಸ್ ಕಳಿಸ್ಬೇಕಾಗಿತ್ತು, ಅಲ್ಲೆಲ್ಲ ಲಾಡು ಕೊಡ್ತಾರೆ ಹೋಗ್ರಿ ಅಂತ ಹೇಳಿಬಿಟ್ಟ. ಈ ಜಾಗ ಬೇಕಾಗಿತ್ತು ಅಷ್ಟೇ ಅವರಿಗೆ, ಕಷ್ಟ ಹೋಗಿಬಿಟ್ಟೆ, ಲಾಡು ಕೊಡ್ತಿದ್ರು ಅಲ್ಲಿ ಹೋಗಿಬಿಟ್ರೆ. ಅವ್ರು ಹೇಳಿದ್ದಕ್ಕೆ ಲಾಡು ಕೊಟ್ಟಿದ್ದಲ್ಲ, ಇವ್ರು ಸುಳ್ಳು ನೋಡದೆ ಆಕ್ಚುಲಿ ಕೊಟ್ಟರು. ಏನಂತಾರೆ ಅದಕ್ಕೆ? ಯಾದೃಚ್ಛಿಕ ಅಂತ ಕರೀತಾರೆ. ಸೊ ಇವ್ರು ಏನೋ ಹೇಳಿದ್ರು ವೇದ ಬೈ ಚಾನ್ಸ್ ವೇದ ಸಿಕ್ತು, ಏನೋ ಹೇಳಿದ್ರು ಬೈ ಚಾನ್ಸ್ ಯುಕ್ತಿ ಸಿಕ್ತು ಅಲ್ಲ, ವೇದ ಇದ್ದೇ ಇದೆ, ಶ್ರುತಿ ಇದ್ದೇ ಹೋದ ಅದೇ ಹೋಗ್ರಿ, ಕೊಟ್ಟೆ ಕೊಡ್ತಾರೆ, ಕೊಟ್ಟೆ ಕೊಟ್ಟರಲ್ಲಿ. ಆ ರೀತಿ ಹೇಳಿದ್ದೇನೋ ಪ್ರಾಮಾಣಿಕವಾದ ಮಾತು, ಇದು ದುರುದ್ದೇಶದಿಂದ ಹೇಳಿದ ಬೈ ಚಾನ್ಸ್ ಸಿಕ್ತು, ಆ್ಯಕ್ಚುಲಿ ಇವ್ರು ಹೇಳಿದ್ದಕ್ಕಲ್ಲ ಅದಾಗಿತ್ತು. ಆಮೇಲೆ ಹೇಳಿದ ಇವ್ನೇನು ಮಾಡಿದ ಮೇಲೆ, ಅಯ್ಯೋ ನನಗೆ ಸಿಗ್ಲಿಲ್ಲ ಇವ್ರು, ಅದು ಯಾಕೆಂದ್ರೆ ಕೊಟ್ಟಿದ್ದು ಗೊತ್ತಿಲ್ಲ ಅವರಿಗೆ. ಇವ್ರು ನೇಮಿಸಿ ಕೂತ್ಕೊಂಡ ಅವ್ರಿಗೆ ಸಿಕ್ತು, ಇವ್ರಿಗೆ ಸಿಗಲೇ ಇಲ್ಲ. ಮತ್ತೆ ಇವ್ರು ಕೊಡೋದಕ್ಕೆ ಅದ್ಭುತವಾಗಿತ್ತಾಗಲಿ. ಅದು ಆ ತಾತ್ಪರ್ಯ ಹೇಳಿದ್ರೆ ಇವ್ರದ್ದೇ, ಇವ್ರು ಹೇಳಿದ್ದಲ್ಲ ಸುಮ್ಮನೆ ಗುಳ್ಳಿ ಹೊಡೆದಿತ್ತು, ಅವನು ಸತ್ಯ ಸಂಗತಿ ಅವ್ರಲ್ಲಿ ಹೇಳಿದ್ದು. ಆದರೆ ಸತ್ಯ ಸಂಗತಿಯನ್ನು ವೇದವ್ಯಾಸ ಹೇಳ್ತಾರೆ ಹೊರತು ಯಾದೃಚ್ಛಿಕ ಸಂವಾದವಾಗಲಿಲ್ಲ. ನೆನಪಿರಬೇಕು, ಇವೆಲ್ಲ ಯಾವ್ದು ಕೆಲವು ಪದಗಳ ಅರ್ಥ ಆಗಿಬಿಟ್ರೆ ಇರೋ ಸತ್ ಪ್ರಶ್ನೆ ಬರಲಿಲ್ಲ. ಎಲ್ಲೋ ಅಕಸ್ಮಾತ್ ಮಂಜು ನೋಡ್ದ, ಓ ಬೆಂಕಿ ಎತ್ತಿದೆ ಅಂತ ನೀರು ತಗೊಂಡು ಹೊರಟೋಗ್ಬಿಟ್ಟ. ನಿಜವಾಗ್ಲೂ ಬೆಂಕಿ ಎತ್ತಿತ್ತು, ಅವ್ರು ಆಕ್ಚುಲಿ ತಪ್ಪು ತಿಳ್ಕೊಂಡಿದ್ದೇನು, ಮಂಜು ನೋಡಿ ಹೊಗೆ ಅಂತ ಮಂಜು ನೋಡಿ ಹೊಗೆ ಅಂತ ತಿಳ್ಕೊಂಡು ಬೆಂಕಿ ಇರುವ ತಿಳ್ಕೊಂಡು ಹೊರಟಿದ್ದ, ನೀರು ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡ, ಕೂಗಿದ, ಜನ ಬಂದರು, ನಿಜವಾಗ್ಲೂ ಬೆಂಕಿನೂ ಹತ್ತಿತ್ತು. ಅದು ಆ್ಯಕ್ಚುಲಿ ಇವ್ರು ಹೇಳಿದ್ ಕರೆಕ್ಟ್ ಅಂತ ಅರ್ಥ ಆಗಲ್ಲ, ಇವ್ರು ಹೇಳಿದ್ ಕರೆಕ್ಟ್ ಅಲ್ಲ, ಅದು ಯಾದೃಚ್ಛಿಕ ಬೈ ಚಾನ್ಸ್ ಕೋಇನ್ಸಿಡೆಂಟ್ ಆಯ್ತೇ ಹೊರತು ಈ ಕೋಇನ್ಸಿಡೆನ್ಸ್ ಕೂಡ ಅವರು ಅದು ಪ್ಲಾನ್ ಮಾಡಿದ್ದು ಕೂಡ ಅಲ್ಲ, ಬೈ ಚಾನ್ಸ್ ಆಗಿತ್ತು. ಇದಕ್ಕೆ ಯಾದೃಚ್ಛಿಕ ಸಂವಾದ ಅಂತ ಕರೀತಾರೆ. ಹಾ ಏನ ಕಾಕತಾಲೀಯ, ಕಾಕತಾಲೀಯ ಅಂತೀವಲ್ಲ, ಕಾಕತಾಲೀಯ ಕೂಡಿದ್ದೆ ಹೊರತು ಅದು ವಸ್ತುಸ್ಥಿತಿ ಅಲ್ಲ. ವೇದವ್ಯಾಸರು ಹಾಗೆ ಮಾಡಿದ್ದಲ್ಲ, ನೀವೇನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯುಕ್ತಿ ಮೂಲತಯ ಶ್ರುತಿ ಮೂಲತಯ ಅಂತ ಪದಕ್ಕೆ ಆ ರೀತಿ ಅರ್ಥ ಮಾಡಬೇಕು ಹೊರತು ಬೇರೆ ಅಲ್ಲ. ಹೌದು ಅದೇ ಹೇಳಿದ್ದು, ತೋರಿಸಿದ್ದಕ್ಕೆ ತಾನೇ ಹೇಳಿದ್ದು. ಎಷ್ಟೋ ಆಚಾರ ಕೆಲಸ ಯಾವುದಂತ ಹೇಳೋದಿಲ್ಲ, ಅದು ಇತ್ತೀಚೆ ಆದ್ಬಿಡ್ತಾರೆ ಅಷ್ಟೇ. ರಿಗ್ರೂ ಪಂಡಿತ ಆಚಾರ್ಯ ಮಾಡ್ತಾರೆ, ಇಲ್ಲಿದೊಂದು ಬರೀತಾರೆ, ಹೇಗೆ ತೋರಿಸಿ ಹೇಳಿದ್ದರಿಂದ ಇಲ್ಲಿದೊಂದು ಬರೀತಾರೆ. ಕಡೆ ವಾಕ್ಯ ಕೋಟ್ ಮಾಡಿದ್ದಂತ ಅಷ್ಟು ರೆಫರೆನ್ಸ್ ಕೊಟ್ಟು ಹಾಕ್ಯಾರೆ, ಹಾಗೋ ಹಾಗೆ ಅದೇ ಮಾಡಿದ್ದಾರೆ. ಇಲ್ಲವರೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಅದು ತುಂಬ ವಾಕ್ಯಗಳು ಸಿಗುತ್ತೆ ಆ ಥರ. ಸಾ ಮಾಭು ಮಹಾವಿಜ್ಞಾಯಿ ಇತಿ ಗೌಣ ಪ್ರಯೋಗ ಏವಂ ಹಿ ಪ್ರಯೋಗೋ ಅಂಗಾಂಗಿ ಭಾವೋಪಿ ಅಧಿಕ ವಿಜ್ಞಾಯತೆ ಏವಂ ಹಿ ಪ್ರಯೋಗೆ ಇಂಥ ಪ್ರಯೋಗ ಮಾಡಿದ್ದರಿಂದ ಅಂಗಾಂಗಿ ಭಾವ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂಗಾಂಗಿ ಭಾವ ಅಂದ್ರೇನು, ಇದು ಪ್ರಧಾನವಾದದ್ದು ಅಂಗಿ, ಸಾಧಕವಾದದ್ದು ಅಂಗ ಇತ್ಯಾದಿ ಎಲ್ಲ ಕ್ಲಿಯರ್ ಆಗಿ ತಿಳಿ. ಅದಕ್ಕೆ ಆಚಾರ್ಯರೆಲ್ಲ ಬರೆದಿದ್ದಾರೆ. ಸಚ್ಚ ಪಕ್ಷಧರ್ಮದೋಪಪಾದಕೋ ಭವಿಷ್ಯತಿ, ಅದು ಪಕ್ಷಧರ್ಮತ ಹೇಳದ ಕೊಟ್ಟಿದೆ. ಪಕ್ಷಧರ್ಮತ ಅಂದ್ರೇನೋ, ಎಲ್ಲಿ ಸಾಧ್ಯವನ್ನು ಸಾಧನೆ ಮಾಡ್ತಾನೋ ಅದಕ್ಕೆ ಪಕ್ಷ ಅಂತ ಕರೀತಾರೆ. ಪರ್ವತೋ ವನ್ಯಮಾನ್, ಪರ್ವತದಲ್ಲಿ ಬೆಂಕಿ ಇದೆ, ಬೆಂಕಿ ಎಲ್ಲಿದೆ, ಪರ್ವತದಲ್ಲಿದೆ, ಅದಕ್ಕೇನಂತ ಕರೀತಾರೆ ಪಕ್ಷ. ಪಕ್ಷ ಪಕ್ಷವಾಸಲು ಪಕ್ಷವಾಗಿ ಮಾಡ್ಕೋಬಾರ್ದು, ಮತ್ತೆ ಕೆಲವು ಪದಗಳು ಬೇರೆ ಕಡೆ ಕಡೆ ಅಭ್ಯಾಸ ಆಗಿರುತ್ತೆ ನಮ್ಗೆ. ಆದ್ರಿಂದ ಇಲ್ಲಿ ಚೇಂಜ್ ಮಾಡ್ಕೋಬೇಕೆಲ್ಲ ಕೂಡ. ಬ್ರಹ್ಮ ಅಂತಷ್ಟು ಬ್ರಹ್ಮದೇವರು ಹಾಗಾಗಿಬಿಡುತ್ತೆ. ವೇದಾಂತರ ಬ್ರಹ್ಮ ಅಂದ್ರೆ ಬ್ರಹ್ಮದೇವರಲ್ಲ, ಬ್ರಹ್ಮ ಅಂದ್ರೆ ಯಾರಿಲ್ಲಿ, ಅಥಾತೋ ಬ್ರಹ್ಮ ಜಿಜ್ಞಾಸ ನಾರಾಯಣ ಅಂತ ಅರ್ಥ. ಕೆಲವು ಪದ ಈಶ್ವರ ಅಂತ ಪದ ಬಂತು, ಶಿವ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಶ್ವರ ಪರಮಾತ್ಮ ಹೇಳ್ತಾನೆ ಗೀತೆಯೊಳಗೆ, ಈಶ್ವರ ಸರ್ವಭೂತಾನ ಹೃದಯೇ ಅರ್ಜುನ ಕೃಷ್ಣ ಹೇಳ್ತಾನೆ, ಈಶ್ವರ ಶಿವ ಎಲ್ಲ ಹೃದಯದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಇದಕ್ಕೆ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಯಾವ ಪದಗಳೆಲ್ಲ ಲೋಕದಲ್ಲಿ ಕೆಲವು ಅರ್ಥದಲ್ಲಿ ಬಂದು ಹೋಗ್ಬಿಟ್ಟಿದೆವಲ್ಲ. ಬಟ್ ಶಾಸ್ತ್ರ ಪ್ರಪಂಚದಲ್ಲಿ ಅರ್ಥ ಬಂದಿಲ್ಲ ಅದಕ್ಕೆ. ಈಶ್ವರ ಆದರೂ ನಾರಾಯಣ, ಬ್ರಹ್ಮ ಅಂದರೂ ನಾರಾಯಣ, ಆ ರೀತಿ ಪದಗಳು. ಆತ್ಮ ಅಂದರೂ ಆತ್ಮ ನಾರಾಯಣ, ಆ ರೀತಿಯಾಗಿ ಇಲ್ಲೂ ಕೂಡ ಅರ್ಥ. ಪಕ್ಷ ಅಂತ ಹೇಳಿದರೆ ಎಲ್ಲಿ ಸಾಧ್ಯವನ್ನು ಸಾಧನೆ ಮಾಡ್ತಾನೋ ಅದನ್ನೇನಂತ ಕರೀತಾರೆ, ಪಕ್ಷ ಅಂತ ಕರೀತಾರೆ. ಬರುವ ಯಾಕೆ ಪರಮೇಶ್ವರ ಭಕ್ತಿರ ನಾಮ ಹೇಳ್ತಾರೆ, ಅಲ್ಲೂ ಕೂಡ ಯಾತಕ್ಕೆ ಅದು ಶಾಸ್ತ್ರದ ಪದ. ಇಲ್ಲಿ ಒಡೆಯುವ ಶೈವರು ಮಾಡ್ತಾರೆ, ಒಡೆಯ ಟೀಕಾರಾಯರು ಕೂಡ ಶೈವರಾಗಿದ್ದರು, ಅವರು ಶೈವ ಮತವನ್ನು ಅನುಸರಿಸಿ ಮುಂದೆ ಕನ್ವರ್ಟ್ ಆಗಿ ಏನಾಗಿರಬೇಕು, ಅಥವಾ ಶೈವರೇ ಆಗಿತ್ತು ಮತ್ತೆ ಮತ್ತೆ ವಿಷ್ಣು ಅಂತ ಸುಮ್ಮನೆ ಹೇಳ್ತಿರ್ತಾರೆ, ಇವೆಲ್ಲ ಹೇಳ್ಬೋದಲ್ಲ ವಿಕಾಸ್ಚರ ಅದೆಲ್ಲ. ಅದಕ್ಕೆ ಶಾಸ್ತ್ರ ಪರಿಭಾಷೆ ಸ್ವಲ್ಪ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟು ರೀತಿ ಸಂವಾದ ಸೈಕಲ್ ಕಲಿಬೇಕಾದ್ರೆ 20% ಬಿಡ್ತಾರೆ, ಅಂಥದ್ದಿಂದ ಶಾಸ್ತ್ರ ಕಲಿಬೇಕಾದ್ರೆ ಬಿದ್ದು ಬಿದ್ದ ಅಭ್ಯಾಸ ಮಾಡ್ಕೋಬೇಕು. ಯಾವ ಎಚ್ಚರಿತಿ ಸಂವಾದಿ ತದ ಪ್ರಮಾಣ ಏವಂ ಹಿ ಪ್ರಯೋಗೇ ಸತ್ಯ ಪಕ್ಷಧರ್ಮತೋಪಪಾದಕ ಭವಿಷ್ಯತಿ. ಯಾವ ಇಷ್ಟೆಲ್ಲ ಹೇಳಿದ್ದೇನಿದು ಪಕ್ಷದಲ್ಲಿ ಧರ್ಮ ಅದೇ ಪಕ್ಷದಲ್ಲಿದೆ ಇದು ಅಂತ ಅರ್ಥ ಏನು ಅಂದರೆ, ಪ್ರಾಮಾಣ್ಯ ಅನ್ನೋ ಗುಣ ಎಲ್ಲಿದೆ, ಬ್ರಹ್ಮಸೂತ್ರಗಳಲ್ಲಿದೆ, ಅದನ್ನು ಹೇಳಬೇಕಾಗಿ. ಪ್ರಾಮಾಣ್ಯ ಅನ್ನೋದು ಸಾಧನೆ ಮಾಡಬೇಕಾದ ಗುಣ, ಅದೆಲ್ಲಿರ್ಬೇಕೀಗ ಬ್ರಹ್ಮಸೂತ್ರಗಳಲ್ಲಿದೆ, ಅಷ್ಟೆಲ್ಲ ಗೊತ್ತಾಗಲಿಕ್ಕೆ ಇಷ್ಟು ಬರೋದು. ತತಶ್ಚ ಅಯಂ ಅರ್ಥ, ಅವ್ರಿಗೆ ಗೊತ್ತಾಯ್ತು ಇನ್ನೂ ಅರ್ಥ ಆಗಿಲ್ಲ ಇವರಿಗೆ ಅಂಥೇಳಿ ಅದಕ್ಕೇನು ಮಾಡ್ತಾರೆ, ಇನ್ನೂ ಮತ್ತೆ ಸಂಗ್ರಹ ಮಾಡ್ತಾರೆ ಟೀಕಾರಾಯ. ತತಶ್ಚ ಅಯಮರ್ಥ ಇದಮುದಿತಂ ಭಯವತಿ ಅಯಂ ಭಾವ ಅಯಂ ಅಭಿಪ್ರಾಯ ಇದಮತ್ರ ಆಕೂತಂ. ಬರೀ ಮಧ್ಯೆ ಮಧ್ಯವರು ಏನು ಮಾಡ್ತಾರೆ ರೀತಿ ಬರೆದು ಬಿಟ್ಟು ಆ ಘಟ್ಟಾರ್ಥವನ್ನು ತಿಳಿಸ್ತಾ ಒಟ್ಟಿಗೆ ಅರ್ಥ ಇಷ್ಟು. ಎಷ್ಟು ಶ್ರುತಿ ಸಂವಾದಿ ತತ್ ಪ್ರಮಾಣಂ, ಯಾವುದಕ್ಕೆ ಯಾವುದಕ್ಕೆ ಶ್ರುತಿ ಸಂವಾದ ಇದೆಯೋ, ಸಂವಾದ ಅಂದ್ರೇನು ಒಪ್ಪಿಗೆ ಅಂತ ಅರ್ಥ. ಶ್ರುತಿಯ ಒಪ್ಪಿಗೆ ಯಾವುದಕ್ಕೆ ಇದೆಯೋ ಅದೇನದು ಪ್ರಮಾಣ. ಬ್ರಹ್ಮಸೂತ್ರ ಏನ ಯಥಾ ಮನ್ವಾದಿ ವಾಕ್ಯಂ, ಮನುಸ್ಮೃತಿ ಮೊದಲಾದವರು ಯಾತಕ್ಕೆ ಪ್ರಮಾಣ ಅಂದರೆ ಅವೆಲ್ಲ ಶ್ರುತ್ಯನುಸಾರಿಗಳು, ಅದಕ್ಕೆ ಪ್ರಮಾಣ. ಶ್ರುತಿ ಸಂವಾದಿಗೆ ಇದಂ ಶಾಸ್ತ್ರಂ, ಬ್ರಹ್ಮಸೂತ್ರ ಕೂಡ ಏನಾಗಿದೆ ಶ್ರುತಿ ಸಂವಾದಿ ಆಗಿದೆ. ತದರ್ಥ ವಿಚಾರ ಪರತ್ವ, ಯಾತಕ್ಕೆ ಅದರ್ಥ ವಿಚಾರ ಮಾಡಕ್ಕೆ ಹೊರಟಿರೋದ್ರಿಂದ ಸಂವಾದಿ ಆಗಿದೆ ಅಂತ ಅರ್ಥ. ವಿಸಂವಾದೇ ತದನುಪಪತ್ತೇಹೇ, ಶ್ರುತಿ ರಿಪೋರ್ಟ್ ಮಾಡ್ತಾರೆ ಬೈಯರು ಕೂಡ ಹೇಳಿದ ಅರ್ಥ ಈಗಲ್ಲ ಬೈರಕ್ಕೆ ಹೋಗ್ತಾರೆ. ಅದು ಸಂವಾದಿಯಾಗಿದ್ದರೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ, ವಿವಾದಿಯಾಗಿದ್ದರೆ ಒಪ್ಕೊಂಡಿಲ್ಲ ಅಂತ ಅರ್ಥ. ಅದು ವಿಸಂವಾದೇ, ವಿಸಂವಾದ ಅಂದ್ರೆ ಒಂದೇ ವಿವಾದ ಅಂದ್ರೂ ಒಂದೇ. ತದ ಅನುಪಪತ್ತೇಹೇ ತಚ್ಚ ಪುನಸ್ತಶ್ಯಾರ್ಥ ವಿತ್ತಯೇ ಇತ್ಯಾದಿ ಆಗಮ ಸಿದ್ಧಂ. ಬ್ರಹ್ಮಸೂತ್ರಗಳನ್ನ ವೇದಾರ್ಥ ವಿವರಣೆಗೋಸ್ಕರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸ್ಕಂದ ಪುರಾಣದ ಮಾತು. ಪುನಸ್ತಶ್ಯಾರ್ಥ ವಿತ್ತಯೇ ಅಂತ ಹೇಳಿರೋದ್ರಿಂದ ಇತ್ಯಾದಿ ಆಗಮ ಸಿದ್ಧಂ. ಇದು ಒಂದು ಘಟ್ಟ ಮುಗೀತೀಗ. ಶ್ರುತಿ ಸಂವಾದ ಮೂರು ಏನು ಹೇಳಿದ್ರೀಗ, ಶ್ರುತಿ ಮೂಲತೆಯ ಚೈವ ಯುಕ್ತಿ ಮೂಲತೆಯ ತಥಾ ಆಪ್ತಿ ಮೂಲತೆಯ ಚಾಪಿ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ ಹೇಳಿದರು. ಆ ವಾಕ್ಯದ ಅರ್ಥ ಇದು. ಶ್ರುತಿ ಸಂವಾದಿ ಪ್ರಮಾಣ ಅಂತ ಏನರ್ಥ ಅಂದರೆ ಅದು ಬಿಡಿಸಿದರು ಮೊದಲು. ಯತ್ ಶ್ರುತಿ ಸಂವಾದಿ ತತ್ ಪ್ರಮಾಣಂ, ಶ್ರುತಿಗೆ ಸಂವಾದಿಯಾದದ್ದು ಪ್ರಮಾಣ. ಯಥಾ ಮನ್ವಾದಿ ವಾಕ್ಯಂ, ಮನ್ವಾದಿಗಳ ವಾಕ್ಯ ಹೇಗೋ ಹಾಗೆ. ಶ್ರುತಿ ಸಂವಾದಿ ಚ ಇದಂ ಶಾಸ್ತ್ರಂ, ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸುಸಂವಾದಿಯಾಗಿದೆ. ಅದೇತಕ್ಕೆ ಅಂದರೆ ತದರ್ಥ ವಿಚಾರ ಪರತ್ವ, ಅದರ್ಥ ವಿಚಾರ ಪರವಾಗಿರೋದ್ರಿಂದ ವಿಸಂವಾದೆ ತದನುಪಪತ್ತೇಹೇ, ಆ ಒಪ್ಪದೇ ಹೋಗಿದ್ರೆ ವಿಚಾರ ಮಾಡಕ್ಕೆ ಹೋಗ್ತಾ ಇಲ್ಲ, ಡಿಸ್ಕಾರ್ಡ್ ಮಾಡಿಬಿಡ್ತಾ ಇದ್ರು. ತಚ್ಚ ಪುನಸ್ತಶ್ಯಾರ್ಥವಿತ್ತ ಇತ್ಯಾದಿ ಆಗಮ ಸಿದ್ಧಂ, ಅದು ಸಂವಾದಿಯಾಗಿದೆ ಎಂಬುದಕ್ಕೆ ಪುನಸ್ತಶ್ಯಾರ್ಥವಿತ್ತೆಯೇ ಅಂತ ಆಗಮದಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮಸೂತ್ರಗಳು ಶ್ರುತಿ ಸಂವಾದಿ ಗ್ರಂಥಗಳಾದ್ದರಿಂದ ಪ್ರಮಾಣ ಅಂತ ಒಂದು ಆರ್ಗ್ಯುಮೆಂಟ್ ಮುಗೀತು. ಇನ್ನೊಂದು, ಹೆಚ್ಚ ಯುಕ್ತಿ ಸಂವಾದಿ ತತ್ ಪ್ರಮಾಣ, ಯುಕ್ತಿ ಸಂವಾದಿಯಾದದ್ದು ಪ್ರಮಾಣ. ಯಥಾ ಧೂಮವಂತಂ ಪರ್ವತ ಉದ್ದಿಶ್ಯ ಪರ್ವತೋ ಅಯಂ ಅಗ್ನಿಮಾನಿತ್ಯುಕ್ತಂ ವಾಕ್ಯಂ. ಹೊಗೆ ತುಂಬ ಜೋರ ಹೊಗೆ ಬರ್ತಾ ಇದೆ ಪಾಪ. ಮನೆಯೆಲ್ಲ ತೋರಿಸಿದ್ರಲ್ಲ ಬೇದಾಗ, ಯಾವುದೋ ಯು ಪಿ ಎಸ್ ಇದಾಗಿದ್ದು ಅದ ತೋರಿಸ್ಬೇಕಾದ್ರೆ ಹೊಗೆ ನೋಡ್ಬಿಟ್ಟು ತಕ್ಷಣ ಓಡಿ ಬರ್ತಾರೆ. ಹೊಗೆ ಸುಟ್ಟು ಹುರಿದ ಮೇಲೆ ಬೆಂಕಿ ಬಂದಿತ್ತು ಯೋಚನೆ ಮಾಡೋದಿಲ್ಲ, ಹೊಗೆ ಬರ್ತಿರ್ಲಿಕ್ಕೆ ಏನು ಮಾಡಿಬಿಡ್ತಾರೆ, ಆ ಕ್ಷಣಕ್ಕೆ ಓಡಿ ಬಂದು. ಯಥಾ ಧೂಮವಂತಂ ಪರ್ವತ ಉದ್ದಿಶ್ಯ ಪರ್ವತೋ ಅಯಂ ಅಗ್ನಿಮಾನ್, ಓ ಪರ್ವತದಲ್ಲಿ ಬೆಂಕಿ ಇದೆ. ಇತ್ಯುಕ್ತಂ ವಾಕ್ಯಂ ಯುಕ್ತಿ ಸಂವಾದಿ ಚ ಇದಂ, ಅಲ್ಲಿ ಹೇಗೆ ಯುಕ್ತಿ ಸಂವಾದಿ, ಅಲ್ಲಿ ಕಂಡಿದ್ದು ಅಗ್ನಿ ಅಲ್ಲೇ ಇಲ್ಲ, ಕಂಡಿದ್ದು ಧೂಮ, ತೀರ್ಮಾನ ಮಾಡಿದ್ದು ಅಗ್ನಿನ, ಯಾಕೆ ಯುಕ್ತಿಯಿಂದ ಅದು ಸಿದ್ಧವಾದ ವಿಚಾರ. ಬ್ರಹ್ಮಸೂತ್ರ ಕೂಡ ಏನಿದು, ಯುಕ್ತಿ ಸಂವಾದಿ ಚ ಇದಂ, ಯುಕ್ತಿ ಸಂವಾದಿ ಶಾಸ್ತ್ರ ಇದು. ಮೀಮಾಂಸಾರೂಪತ್ವಾ ಅಜನ್ಮಾದೇಶ ಯತಃ ಶಾಸ್ತ್ರಯೋನಿತ್ವಾ ತತ್ವ ಸಮನ್ವಯ, ಇವೆಲ್ಲ ಏನಿ ಬರೀ ಯುಕ್ತಿಗಳೇ, ಸ ಯುಕ್ತಿ ಮೂಲ. ಯಾರೋ ಯುಕ್ತಿಯಿಂದ ಮಾತಾಡಬೇಕಾದ್ರೆ ಯುಕ್ತಿ ನೋಡಿ ಜಗಳಕ್ಕೆ ಅಂತ ಬಂದ, ಯುಕ್ತಿ ಕೊಟ್ಟ, ಕರೆಕ್ಟ್ ಒಪ್ಕೊಂಡ್ಬಿಟ್ಟ. ಯಾಕೆ ಅವ್ರು ಆಪ್ತಿ ವಾಕ್ಯ ತೊಪ್ಪಲೆ ಜಗಳಕ್ಕೆ ಬಂದವನು, ಆಪ್ತಿ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಜಗಳಕ್ಕೆ ಬಂದವನಿಗೆ ಆಪ್ತಿ ಪ್ರಶ್ನೆ ಬರಲಿಲ್ಲ, ಯುಕ್ತಿ ಹೇಳಿದ, ನೀನೇ ಯೋಚನೆ ಮಾಡಿ ಹೀಗಾಗತ್ತಾ ಅಂತ ಕೇಳಿದ. ಓ ಕರೆಕ್ಟ್, ಒಳ್ಳೆ ಮಾತು ಅಂತ ಹೇಳಿದ. ಅದು ಯುಕ್ತಿಯಿಂದ ಒಪ್ಕೊಂಡಾಯ್ತು. ಬ್ರಹ್ಮಸೂತ್ರನೇ ಒಪ್ಕೊಳ್ಬೇಕು, ಯಾತಕ್ಕೆ ಮೀಮಾಂಸಾರೂಪತ್ವ, ಪ್ರತಿಯೊಂದು ಕಾರಣ ಕೊಡ್ತಾರೋ, ಮಣ್ಣು ಮಾತಾಡಿತು ಅಂತ ಅರ್ಥ ಮಾಡ್ಕೋಬೇಡಿ. ಅವ್ರು ಬಯೋ ಉದ್ದೇಶಿದ್ರೆ ಏನ್ ಮಾಡ್ತಿದ್ರು ನೋಡಿದ್ರೆ, ವೇದವಾಕ್ಯ ಹೇಗಿದೆ, ಮಣ್ಣು ಮಾತಾಡ್ತು ಅಂತ ಹೇಳುತ್ತೆ, ಇದೆಂತ ಮಣ್ಣು, ಇದೇ ಮಣ್ಣು ಅಂತ ಬಿಡ್ತಿದ್ರು. ಅದಕ್ಕೆ ಸುವಿಧ ವಿಸಂವಾದಿ ಆಗ್ತಿತ್ತು. ಇದೇನಿದು ಸಂವಾದಿ, ಅದು ಸರಿ ಕರೆಕ್ಟ್ ಹೇಳಿದೆ. ಅಲ್ಲಿ ಮಣ್ಣು ಮಾತಾಡುತ್ತಾ ಅಂದ್ರೆ ಇಲ್ಲ ಇಲ್ಲ, ಅಭಿಮಾನಿ ವ್ಯಪದೇಶ, ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿಲ್ಲ ಅಂತ ಅರ್ಥ. ಅವರ ತಕ್ಷಣ ಅರ್ಥ ಇದೆ. ಅದಕ್ಕೋಸ್ಕರ ಈ ಮೀಮಾಂಸಾರೂಪತ್ವ, ಮೀಮಾಂಸಾಯಾಶ್ಚ ಯುಕ್ತಿಯನುಸಂಧಾನಾತ್ಮಕತ್ವ. ಮೀಮಾಂಸಾ ಅಂಬ ಯಾವಾಗಲೂ ಹೇಗಿರ್ಬೇಕದು, ಯುಕ್ತಿಯನುಸಂಧಾನ ಮಾಡೋದೆ ಮೀಮಾಂಸಾ ಅಂತ ಕರೆಯೋದು. ಯುಕ್ತಿಯನುಸಂಧಾನ ಮಾಡೋದಕ್ಕೆ ಮೀಮಾಂಸಾ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಂತ ಇದಕ್ಕೆ ಹೆಸರು. ತಸ್ಮಾತ್ ಪ್ರಮಾಣ, ಆದ್ದರಿಂದ ಪ್ರಮಾಣ. ಅನ್ಯಥಾ ಶ್ರುತೇಹೇ ಯುಕ್ತೇಶ್ಚ ಅಪ್ರಾಮಾಣ್ಯ ಪ್ರಸಂಗ. ಈ ಮಾತು ಉಪಯೋಗಿಸ್ತಾ ಹೋಗಿದ್ರೆ ಶ್ರುತಿ ಸ್ವಲ್ಪ ಅರ್ಥ ಬೆಲೆ ಇರ್ತಿದ್ದಿಲ್ಲ, ಯುಕ್ತಿಗೂ ಬೆಲೆ ಇರ್ತಿರ್ಲಿಲ್ಲ. ಶ್ರುತಿ ಯುಕ್ತಿಗಳಿಗೆ ಬೆಲೆ ಯಾತಕ್ಕೆ ಬಂತು ಅಂದರೆ, ಯಾತಕ್ಕೆ ಬಂತು, ಆ ಶ್ರುತಿ ರೂಪವಾಗಿದ್ದೇ ಅಪೌರುಷೇಯತ್ವ ಶ್ರುತಿಗೆ, ಮೀಮಾಂಸ ರೂಪತ್ವ ಯುಕ್ತಿಗೆ ಪ್ರಾಮಾಣ್ಯ ಬಂದಿದ್ದರಿಂದ ನಾವು ಬ್ರಹ್ಮಸೂತ್ರವನ್ನು ಒಪ್ಕೊಳ್ಳೋಕೆ ಅನುಕೂಲ ಆಯಿತು. ಇಲ್ಲದೆ ಹೋಗಿದ್ರೆ ಅಪ್ರಾಮಾಣ್ಯ ಪ್ರಸಂಗ, ಶ್ರುತಿಗೂ ಅಪ್ರಾಮಾಣ್ಯ ಬರ್ತಿತ್ತು, ಯುಕ್ತಿಗೂ ಅಪ್ರಾಮಾಣ್ಯ ಬರ್ತಿತ್ತು. ಇಂಡೈರೆಕ್ಟ್ ಆಚಾರ್ಯ ಏನು ಮಾಡಿದಾಗಾಯ್ತು, ಈಗ ಶ್ರುತಿ ಮೂಲವಾದ್ರಿಂದ ಪ್ರಮಾಣ ಇದು ಅಂತ ಹೇಳಿದ್ರಿಂದ, ಶ್ರುತಿ ಮೂಲವಾದ ಇದೇ ಪ್ರಮಾಣವಾಗಬೇಕಾದ್ರೆ ಶ್ರುತಿ ಅಂತ ಪ್ರಮಾಣ ಆಗಿರ್ಬೇಕು ಹೊತ್ತಾನೆ. ಅದೇ ರೀತಿನೇ ಯುಕ್ತಿ ಮೂಲವಾದ ಇದು ಪ್ರಮಾಣ ಅಂದಮೇಲೆ ಯುಕ್ತಿ ಪ್ರಮಾಣವೇ ಆಗಿದೆ. ಆ ಇಂಡೈರೆಕ್ಟ್ಲಿ ಅದನ್ನು ಕೂಡ ಆಚಾರ್ಯ ಹೇಳದಂತೆ ಆಯಿತು. ಅಥ ಅರ್ಧ ವೈಶಸ್ಯ, ಅರ್ಧ ವೈಶಸ್ಯ ಅಸಂಭವಾದಿ, ಅರ್ಧ ಒಪ್ಕೊಳ್ಳೋ ಸಾಧ್ಯ ಇಲ್ಲ. ಯಾವಾಗ ಏನು ಒಪ್ಕೋಬೇಕು, ಯಾವಾಗ ಕೂಡ ಒಪ್ಕೊಂಡ್ಮೇಲೆ ಪೂರ್ತಿ ಒಪ್ಕೋಬೇಕು. ವೈಶಸ್ಸೋ ಹಿಂಸಾ ಅಂಗಾಂಗಿನೋಹೋ ಏಕ ಶರೀರ ಉಪಪನ್ನತ್ವ ಅರ್ಧ ಜರಿತೇ ಹಾಗೋ ಅದು ಹಾಗೆ. ಅರ್ಧ ವೈಶಸ ಅಂದರೆ ಅರ್ಧ ಹಿಂಸೆ ಮಾಡೋ ಸರಿ ಇಲ್ಲ. ಆ ದೃಷ್ಟಿಯಿಂದ ಯುಕ್ತಿಗೂ ಪ್ರಮಾಣ, ಶ್ರುತಿನೂ ಪ್ರಮಾಣ ಅಂತ ಹೇಳಿಕೊಂಡು ಶ್ರುತಿ ಮೂಲ ಯುಕ್ತಿ ಮೂಲ ಅಂತ ಹೇಳಿದ್ರಿಂದ ಪೂರ್ತಿ ಅರ್ಥ ಆಯಿತು. ವಿಪೂರ್ವಾತ್ ಶಮು ಹಿಂಸಾಯಾಮಿತ್ಯತಃ ಪಚಾಜಂತ ತಸ್ಯ ಇರವಿತ್ಯಣಿ ವೈಶಸೈತಿ ರೂಪ ನಿಷ್ಪತ್ತೇಹೇ. ನಾರಿಗೆ ಅದೊಂದು ಅಭ್ಯಾಸ, ಏನೇ ಬಂದರೂ ವ್ಯಾಕರಣ ಕೊಟ್ಟು ಅದು ಪ್ರೂವ್ ಮಾಡಬೇಕು. ಅದು ಪೂರತ ಯಾರವರವರು ಮಹಾಭಾಷ್ಯ ಅಂತ ಬಿರುದು ಬಂದಿತ್ತಾಗಲೇ ವ್ಯಾಕರಣದೊಳಗೆ, ಅದು ಪ್ರೂವ್ ಮಾಡೋದು. ಸಾಮಾನ್ಯವಾಗಿ ಯಾವುದೇ ಪದ ಸಿಕ್ಕರೂ ಕೂಡ ಅದು ವ್ಯಾಕರಣ ಮೂಲವನ್ನು ತೋರಿಸಿ ಬಿಡಿಸೋದು ಅವ್ರ ವೈಶಿಷ್ಟ್ಯ. ಅದೇ ಒಂದು ಪ್ರತ್ಯೇಕ ಗ್ರಂಥ ಆಗಷ್ಟು ಮಟ್ಟಿಗೆ ಕೊಟ್ಟು ಮಾಡ್ತಾರೆ ಅವರು. ಅದು ಅರ್ಥ ಕೊಟ್ಟು ಮಾಡಿ ಸೂತ್ರದ ಅರ್ಥವನ್ನು ಬರೆದು ಸಮನ್ವಯ ಮಾಡಿ ಬರೆಯೋದು ವಿಚಿತ್ರ ಶೈಲಿ ಅವರು. ಅಲ್ಲಿಗೆ ಆ ವಿಷಯ ಮುಗಿಯುತ್ತೀಗ. ಕಿಮತೋ ಯದ್ದೇವಮಿತ್ಯತಃ ಏವ ಪ್ರಾಮಾಣ್ಯಮಿತಿ ಏವ ಶಬ್ದೋ ಬ್ರಹ್ಮಸೂತ್ರಾಣಾಮಿತ್ಯನೇನ ಸಂಬಧ್ಯತೆ. ತ್ರಿವಿಧಂ ಪ್ರಾಮಾಣ್ಯಂ ಅಂತ ಹೇಳಬೇಕಾದ್ರೆ ಕಿಮತೋ ಯದ್ದೇವಮಿತ್ಯತಃ ಏವ ಪ್ರಾಮಾಣ್ಯಂ, ಯುಕ್ತಿ ಮೂಲತೆಯ ಶ್ರುತಿ ಮೂಲತೆಯ ಇದರಿಂದ ಹೇಳಬೇಕಾದ್ರೆ ಪ್ರಾಮಾಣ್ಯಂ ತ್ರಿವಿಧಂ ಪ್ರಮತ್ ಮಹತ್ ಪ್ರಾಮಾಣ್ಯಂ ಅಂತ ಹೇಳಿದರು. ಅತಯೇವ ಪ್ರಾಮಾಣ್ಯ, ಅದಕ್ಕೆ ಪ್ರಾಮಾಣ್ಯ ಸಿದ್ಧವಾಯಿತು. ತ್ರಿವಿಧಂ ಇತಿ ಕ್ರಿಯಾವಿಶೇಷಣ. ತ್ರಿವಿಧಂ ಅನ್ನೋದು ಕ್ರಿಯಾವಿಶೇಷ ಅಡ್ವರ್ಬ್ ಅಂತ ಅರ್ಥ. ತ್ರಿವಿಧಂ ಅಂದರೆ ಕ್ರಿಯಾವಿಶೇಷಣ ಅಡ್ವರ್ಬ್, ಅದು ಗುಣವಿಶೇಷಣ ಆದರೆ ಅಡ್ಜೆಕ್ಟಿವ್. ಅದು ಬ್ರಹ್ಮ ವೇದ ತದರ್ಥ ಪರಬ್ರಹ್ಮವಾ ತಸ್ಯ ಸೂತ್ರಾಣಿ ಬ್ರಹ್ಮಸೂತ್ರಾಣಿ ಇವನ್ನೆಲ್ಲ ನೆನ್ಬಿಟ್ಕೊಂಡಿರ್ಬೇಕು. ಬ್ರಹ್ಮಸೂತ್ರ ಡಿಫೈನ್ ಮಾಡ್ತಾರೆ, ಬ್ರಹ್ಮಸೂತ್ರ ಅಂದ್ರೆ ಏನು, ಉಪಯೋಗಿಸಿ ಅರ್ಥ ಆಗಿಬಿಟ್ಟಿರುತ್ತೆ ಏನೋ ರೀತಿ. ಈ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ ಇಂಥ ವಾಕ್ಯ ನೆನ್ಬಿಟ್ಕೊಂಡಿರ್ಬೇಕು. ಯಾವಾಗ ಬ್ರಹ್ಮ ಇದೆಲ್ಲ ಆಚಾರ ಬರೆಯೋದಿಲ್ಲ, ಅರ್ಥ ಆಯ್ತಾ? ಈಗ ಟೀಕಾರಾಯರಿಂದ ಬೆಳಕಿ ಬಂದ ವಿಚಾರಗಳು. ಬ್ರಹ್ಮ ವೇದ, ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಒಂದರ್ಥ ವೇದ ಅಂತ ಹೇಳಿ, ತದರ್ಥ ಪರಬ್ರಹ್ಮವಾ ಅಥವಾ ವೇದಾರ್ಥಭೂತವಾದ ಪರಮಾತ್ಮನಿಗೂ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮಸೂತ್ರ ಅಂದರೆ ವೇದಸೂತ್ರ ಅಂತ ಅರ್ಥ, ವಿಷ್ಣು ಸೂತ್ರ ಅಂತನೂ ಅರ್ಥ. ಏಕೆ ಪರಬ್ರಹ್ಮ ಅಂತನೂ ಅರ್ಥ, ವೇದ ಅಂತನೂ ಅರ್ಥ ಇರೋದರಿಂದ. ತಸ್ಯ ಸೂತ್ರಾಣಿ ಬ್ರಹ್ಮಸೂತ್ರಾಣಿ. ಸೂತ್ರ ಅಂದರೆ ಏನು? ಅವನು ತಿಳಿಸೋ ಸೂತ್ರಗಳು ಬ್ರಹ್ಮಸೂತ್ರಗಳು. ಏನ ಅರ್ಥ ಅಂದರೆ, ಸಕಲ ವೇದಾರ್ಥಭೂತಸ್ಯ ಪರಬ್ರಹ್ಮಣೋ ವಿಷ್ಣೋ ಸ್ವರೂಪ ನಿರ್ಣಯ. ಹಾಂ ಹೇಳಿದ್ರ ಕೂಡಿ ಕೂತ್ಕೊಂಡು. ಸ್ವರೂಪ ನಿರ್ಣಯ ಸ್ವರೂಪ ನಿರ್ಣಯ ಅರ್ಥಾನಿ ಪರಬ್ರಹ್ಮಣೋ ವಿಷ್ಣೋ ಸ್ವರೂಪ ನಿರ್ಣಯ ಅರ್ಥಾನಿ ಸೂತ್ರಾಣಿ ಇತಿ ಯಾವತ್. ಹೇಗೆ ಕೊಡಿಸ್ತಾರೆ ಒಟ್ಟಿಗೆ? ಬ್ರಹ್ಮ ಅಂದರೆ ಏನು ಕೊಡಿ ಪರವಾಗಿಲ್ಲ, ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ವಿಷ್ಣು, ಎರಡರ್ಥ ಯಾತಕ್ಕೆ ಹೇಳಿದ್ವಿ ಅಂದರೆ ವೇದಾರ್ಥಭೂತವಾದ ವಿಷ್ಣುವನ್ನು ತಿಳಿಸ್ಕೊಡ್ತಕ್ಕಂಥ ಸೂತ್ರಗಳು ಅಂತ. ವೇದಾರ್ಥಭೂತವಾದ ವಿಷ್ಣುವನ್ನು ತಿಳಿಸ್ಕೊಡ್ತಕ್ಕಂಥ ಸೂತ್ರಗಳು. ಸ್ವರೂಪ ನಿರ್ಣಯ ಅರ್ಥಾನಿ ವಿಷ್ಣೋ ಸ್ವರೂಪ ನಿರ್ಣಯ ಅರ್ಥಾನಿ ಸೂತ್ರಾಣಿ ಇದು ಯಾವ. ಇದೆಲ್ಲ ಸರಿಯಾಗಿ ನೆನ್ಪಿಟ್ಟುಕೊಂಡು, ಎಲ್ಲ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಡೆಫಿನೆಟ್ಲಿ. ಅದ್ರ ಬಗ್ಗೆ ಇಂಥದ್ದು ನೆನ್ಪಿಟ್ಕೊಂಡ್ಬಿಟ್ರೆ ಓದಿದ ಕೆಲವು ಉಪಯೋಗಗಳು ಗೊತ್ತಾಗ ಏನಂತೆ, ಸ್ವಲ್ಪ ಗೊತ್ತಿರಬೇಕಲ್ಲ. ಏನು ಹೇಳಿದ್ರು ಅಂತ ಕೇಳಿದ್ರು, ಉಪನ್ಯಾಸ ಭಾರಿ ಚೆನ್ನಾಗಿ ಏನು ಹೇಳಿದ್ರು ಗೊತ್ತೇ ಇತ್ತು. ಅದೇನೋ ರಾಮಾಯಣ ಅಲ್ಲ ಅಲ್ಲರಿ ಮಹಾಭಾರತ ತಿನ್ನೋಬ್ರು, ನಿಮ್ಗೆ ಗೊತ್ತೇ ಇಲ್ಲ ಭಾಗವತ ಹೇಳಿದ್ದು ಅವರಂತೂ ಮತ್ತೆ ಹೇಳಿದವರು ಆಯ್ತು ಬಿಟ್ಟು ತಲೆ ಹೊಡ್ಕೊಂಡ್ಬಿಡ್ತಾರೆ. ಯಾಕಾರ ಹೇಳಿದ್ದೆ ಅವ್ರ ಮುಂದೆ ಅಂತ ಹೇಳಿ ಬರೀ ಏನಾದ್ರು ಕೊನೆ ಪಕ್ಷ ಧ್ರುವ ಪ್ರಹ್ಲಾದ ಹೆಸರು ಹೇಳಿಬಿಟ್ರೆ ಏನು ಮಾಡ್ತಾರೆ, ಓ ಪ್ರಹ್ಲಾದ ಭಾಗವತಕ್ಕೆ ಗ್ಯಾರಂಟಿ ಅಂತ ಕೇಳಿದ್ದಕ್ಕೆ ಸ್ವಲ್ಪ ಬುಡಿಬೇಕು ಯಾವ್ದಾರು ಊಟ ಮಾಡಿ ಕನ್ಫರ್ಮ್ ಆಗ್ತದೆ. ಪರ್ಷೆಂಟ್ ಹೋಗಿದ್ದಾರೆ ಗೊತ್ತಾಗ್ತದೆ ಕೊನೆ ಪಕ್ಷ. ಅಲ್ಲಿ ಕೇಳಿದ್ರು ಅಂತ ಬಿಟ್ರೆ ಕೆಲವು ಹೇಳಿದ್ರೆ ಉಪನ್ಯಾಸಕ್ಕೆ ಬಯಕ್ ಬಂದಿಲ್ಲ, ಅದಕ್ಕೆ ಬಂದಿದ್ವಿ ಅಂತಾರೆ. ಎಲ್ಲಿ ಕಾಣಲಿಲ್ಲ ಅದಕ್ಕೆ ಈ ವಿಷಯ ಹೇಳಿದ್ರಲ್ಲ ಅವಾಗ ಬಂದಿದ್ರು ಅಂತ ಹೋಗ್ತಾರೆ. ಈ ವಿಷಯ ಹೇಳಿದ್ರಲ್ಲ ಯಾವುದೋ ಒಂದು ವಿಷಯ ಹೇಳಿದ ತಕ್ಷಣ ಕನ್ಫರ್ಮ್ ಆಗ್ಬಿಡುತ್ತೆ ಗ್ಯಾರಂಟಿ ಅಂತ. ಆ ದೃಷ್ಟಿಯಿಂದ ಅಷ್ಟಾರು ತಿಳ್ಕೊಳ್ಳೋದು ಮುಖ್ಯ. ಎಲ್ಲ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ, ಈ ವಯಸ್ಸು ನಿಮ್ಮ ಕಮಿಟ್ಮೆಂಟು ಎಲ್ಲ ಅರ್ಥ ಮಾಡ್ಕೊಂಡ ಮೇಲೆ ಅವು ಸಾಧ್ಯ ಇಲ್ಲ. ಆದರೆ ಕೆಲವರು ತಿಳ್ಕೊಳ್ಳೋದು ಎಲ್ಲ ಬಿಟ್ಬಿಟ್ರೆ ವ್ಯರ್ಥ, ಅದು ಅಸಾಧ್ಯ ಇದು ವ್ಯರ್ಥ, ಎರಡೂ ಆಗಬಾರ್ದು. ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸ್ವಲ್ಪ ತಿಳ್ಕೊಂಡಿರ್ಬೋದು, ಇವು ಏನು ಕಷ್ಟ ಇಲ್ಲ. ಅರ್ಥ ಇದ್ರೆ ಪಾಠ ಮಾಡಕ್ಕೆ ಬರ್ತದೆ. ಸೂತ್ರ ಶಬ್ದ ತಿಳ್ಕೊಳ್ಳಿಲ್ಲ ಆಧಾರ ಬರುತ್ತೆ ಕರೆ ಪಾಠ. ಹಾ ಹಾ, ಸೂತ್ರ ಶಬ್ದಾರ್ಥ ಈಗ ಮುಂದೆ ಸೂತ್ರ ಶಬ್ದಾರ್ಥಶ್ಚ ಅಲ್ಪಾಕ್ಷರಮಿತ್ಯಾದಿ ಆಗಮಾದವ ಗಂತವ್ಯ. ನೀವು ಸೂತ್ರ ಬ್ರಹ್ಮ ಹೇಳಿದಿರಿ, ಸೂತ್ರ ಸೂತ್ರಾಡಿ ಸೂತ್ರಾಡಿ ಅಂದ್ಬಿಟ್ರಿ, ಅದಕ್ಕೆ ಅರ್ಥ ಹೇಳಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಹೇಳಿದಾರಲ್ಲ ಆಚಾರ ತಿಳ್ಕೊಡಿ ಅಂತ ಹೇಳ್ತಾರೆ. ಏನಂತ, ಅಲ್ಪಾಕ್ಷರ ಬಸಂದಿಗ್ಧಂ ಸಾರವತ್ ವಿಶ್ವತೋ ಮುಖಂ. ಮತ್ತೆ ಅಸ್ತೋಪಮನವದ್ಯಂಚ ಸೂತ್ರಂ ಸೂತ್ರ ವಿಧೋ ವಿಧೋ ಅಂತ ಸಂತಪುರಾಣದ ವಾಕ್ಯ ಆಚಾರ ಕೋಟ್ ಮಾಡಿದ್ದಾರೆ ನಮ್ಮ ಸೂತ್ರ ಭಾಷೆದೊಳಗೆ. ಅದಕ್ಕೆ ಅಲ್ಲಿಂದ ತಿಳ್ಕೊಳ್ಳಿ, ಆಗಮದಲ್ಲೇ ಬಂದಿದೆಯಲ್ಲ ಎಲ್ಲ, ಇಲ್ಲೇ ಯಾಕೆ ಬರೀಬೇಕು ಅಂತ ಅರ್ಥ. ನಾವೇನು ಮಾಡ್ಬೇಕು, ಬಿಟ್ಟು ಮಾಡಿಸ್ಬೇಕಾರೆ ಇದನ್ನ ಅದ್ರ ಓದಿರಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಕಳೆ ಕೊಡ್ಬೇಕು ಕೊಟೇಶನ್. ಅವಾಗ ಎಲ್ಲಿ ಬಂತು ಆಗಮ ಅಂದರೆ ಯಾವುದು ಕೊಟೇಶನ್ ಯಾವುದು, ಅದು ಗಾಬರಿ ಆಗಿಬಿಡಬಾರ್ದು. ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೊಟ್ಟಿರೋ ವಿಚಾರಗಳಷ್ಟೇ, ಅದನ್ನು ಇವತ್ತೇ ಆಧುನಿಕ ಪದ್ಧತಿಗಳು ಸೇರಿಸ್ಬೇಕಂದ್ರೆ. ಏತೇನ ಏತತ್ ಶಾಸ್ತ್ರವಾಚಿನ ಅದು ಮುಂದೆ ಹೇಳ್ತಾರೆ. ತ್ವಮ್ ಯಥೋಕ್ತವಿದೆ ಸಪ್ತಮೇ ಗೀತಾ ಭಾಷೆ ಶಾರೀರೋ. ಅದು ಏತೇನ ಏತ ಶಾಸ್ತ್ರವಾಚಿನ ಶಾರೀರಕ ಶಬ್ದಸ್ಯ ಶರೀರಮೇವ ಶಾರೀರಕಂ ತತ್ರ ಭವ ಶಾರೀರಕೋ ಜೀವ ತಮಧಿಕೃತ್ಯ ಕೃತೋ ಅಯಂ ಗ್ರಂಥ ಶಾರೀರಕ ಇತಿ ವ್ಯಾಖ್ಯಾನಂ ನಿರಸ್ತಂ ಭವತಿ. ಈಗ ಓದಿರೋದು ಯಾಕೆ ಇದೆಲ್ಲ ಆಚಾರ ಹೇಳಿದ್ರು, ಇನ್ನೊಂದು ಕಾರಣ ಕೂಡ ಇದೆ. ಏನು ಅಂದ್ರೆ ಶಾರೀರಿಕ ಸೂತ್ರ ಹೆಚ್ಚು ನಾವೇ ಒಪ್ತೇವೆ, ಶಾರೀರಿಕ ಸೂತ್ರ ಅಂತ ಪದ ನಾವು ಒಪ್ತೇವೆ. ಆದ್ರೆ ಅದ್ವೈತಿಗಳು ಬ್ರಹ್ಮಸೂತ್ರ ಭಾಷೆ ಅಂಬೋದಿಲ್ಲ, ಶಾರೀರಿಕ ಭಾಷೆ ಅಂತ ಕರೆಯೋದು ಜಾಸ್ತಿ. ಅದು ವಸ್ತು ಉರಿದವ್ರು ಯಾವುದೋ ಹೊಸ ಗ್ರಂಥ ತಿಳ್ಕೊಳ್ಳೋದಾಗತ್ತೆ, ಜೊತೆಗೆ ನಮ್ಮ ಪದನ ಒಪ್ಪಬಾರ್ದು ಅವ್ರಿಗೆ, ಅದೊಂದು ಮುಖ್ಯವಾದ. ಆ ರೀತಿ ಅರ್ಥ ಹೇಳಿ ಯಾತಕ್ಕೆ ಹೇಳ್ತಾರೆ ಗೊತ್ತಾ, ಅವರು ಅರ್ಥ ಇಟ್ಕೊಂಡಿದ್ದಾರೆ ಒಂದು ತಪ್ಪರ್ಥ ಅಂತ ತೋರಿಸ್ತಾರೆ. ಈಗ ಇದಕ್ಕಂತ ಅದಕ್ಕೆ ಅಂಬೋದಿಲ್ಲ, ಇದಕ್ಕೆ ಎಂಬುದು ಶಾರೀರಿಕ ಭಾಷೆ ಅಂದ್ರೆ ಇದೇ ಪೂರ್ವಾಂಶ ಕರ್ಮಕ್ಕೆ ಸಂಬಂಧಪಟ್ಟು ಶಾರೀರಿಕ ಅಲ್ಲ. ಅವ್ರ ಪ್ರಕಾರ ಅರ್ಥ ನೋಡಿ ಏನು ಹೇಳ್ತಾರೋ ಅಂತೇಳಿ. ಏತೇನ ಏತ ಶಾಸ್ತ್ರವಾಚಿನ ಶಾರೀರಿಕ ಶಬ್ದಸ್ಯ ಶರೀರವೇವ ಶರೀರಕಂ. ಅವ್ರು ಹೇಳೋ ಅರ್ಥ ಇದು, ಶರೀರವೇ ಶರೀರಕ, ಸ್ವಾರ್ಥೇಕ ಅಪ್ರತ್ಯಯ ಅಂತ ಕರೀತಾರೆ. ಶರೀರವೇ ಶರೀರಕ, ಬಾಲಯೇವ ಬಾಲಕ ಅಂತೀವಲ್ಲ ಹಾಗೆ. ಅತತ್ರ ಭವ, ಅಲ್ಲಿರೋನ್ ಯಾರು? ಅವನು ಶಾರೀರಕ, ಶರೀರ ಶರೀರಕ ಶಾರೀರಕ ಅಲ್ಲಿರೋ ಜೀವ, ಶಾರೀರಕ ಭಾಷ್ಯ, ಸೊ ಜೀವ ಜಿಜ್ಞಾಸ ಅಲ್ಲಿಗೆ ಬರಬೇಕು. ಬ್ರಹ್ಮ ಹೋಗಿಬಿಟ್ಟ ಇಲ್ಲಿಗೆ, ದೇವ್ರ ವಿಷಯ ಅಲ್ಲ ಇದು. ಯಾರ ವಿಷಯ ಇದು? ತಪಧಿಕೃತ್ಯ ಕೃತೋಯಂ ಗ್ರಂಥ ಶಾರೀರಕ ಇತಿ ವ್ಯಾಖ್ಯಾನಂ ನಿರಸ್ತಂ ಭವತಿ. ಅವ್ರೇನ್ ತಿಳ್ಕೊಂಡಿದ್ದಾರೋ ತಪ್ಪು ಅಂತ ಹೇಳ್ತಾರೆ. ಶಾರೀರಿಕ ಭಾಷ್ಯ ಪದ ತಪ್ಪಲ್ಲ, ನೆನಪಿರಬೇಕು. ಶಾರೀರಿಕ ಭಾಷ್ಯ ಪದ ತಪ್ಪಲ್ಲ, ಅದು ತಿಳ್ಕೊಂಡಿರೋ ಅರ್ಥ ತಪ್ಪು. ನಾವು ಶಾರೀರಿಕ ಸೂತ್ರ ಅಂತ ಕರೀತೇವೆ, ಟೀಕಾರ ಅರ್ಥ ಬರೀತಾರೆ. ಶರೀರೇ ಭವಃ ಗೊತ್ತಾಯ್ತಾ, ಶರೀರ ಗೊತ್ತಾಯ್ತಾ, ಅವನು ಯಾರು ಅಂತ ಕೇಳಿದ್ರೆ, ಇನ್ನೂ ಒಳಗಿರ ಶರೀರ ಯಾರು ಅಂತ ಕೇಳಿದ್ರೆ, ಗುಹಾ ಪ್ರವಿಷ್ಟವು ಆತ್ಮಾನೋ, ಒಳಗೆ ದೇವರಿದ್ದಾನೆ. ನಾವು ದೇವ್ ಎಲ್ಲೋ ದೇವರ ಚಿಂತನೆ ಮಾಡೋದಿಲ್ಲ, ಅವು ಬಿಂಬರೂಪಿ ಪರಮಾತ್ಮನ ಚಿಂತನೆ ಮಾಡಿಕೊಳ್ಳಕ್ಕೆ ಹೇಳ್ತಾ ಇದೆ. ಅದಕ್ಕೆ ಶಾರೀರಿಕ ಭಾಷ್ಯ, ಅದು ಒಂದೇ ಪದನ ಯಾವ ರೀತಿ ಅರ್ಥ ಮಾಡಕ್ಕೆ ಬರುತ್ತೆ? ಕ್ಷೇತ್ರಜ್ಞ ಅಲ್ಲೇ ಆಚಾರ ಟೀಕಾರ ಬರೀತಾರೆ ಅರ್ಥನ, ಶಾರೀರಿಕ ಭಾಷ್ಯಕ್ಕೂ ಕೋಟ್ ಮಾಡಿಬಿಟ್ಟು ನಿಜವಾದ ಅರ್ಥ ಇಲ್ಲೂ ಹೇಳ್ತಾರೆ ಅಲ್ಲೂ ಹೇಳ್ತಾರೆ. ಸೊ ನಾವು ಪದ ಒಪ್ತೇವೆ, ಅರ್ಥ ಬೇರೆ. ಬ್ರಹ್ಮಸೂತ್ರ ಅಂತ ಒಪ್ಪಿದ್ರು ಕೂಡ ಅವ್ರ ಭಾಷ್ಯನ ಒಪ್ಪೋದಿಲ್ಲ. ನಮ್ಮ ಭಾಷೆ ಬೇರೆ ಇದೆಯಲ್ಲ, ಆ ಥರ ಶಾರೀರಿಕ ಭಾಷೆ ಅನ್ನೋ ಪದ ಕೆಟ್ಟದಲ್ಲ, ಅವ್ರು ಹೇಳಿರೋ ಅರ್ಥ ಮಾತ್ರ ಒಪ್ಪಲಕ್ಕಾಗೋದಿಲ್ಲ ಅಷ್ಟೆ. ಯಾಕೆ ಈ ಅರ್ಥ ಹೇಳ್ತಾರ? ಆದ್ದರಿಂದ ಶರೀರಕ ಶಬ್ದ ಶಾರೀರಕ ಶಬ್ದಶ್ಚ ಶರೀರಮೇವ ಶರೀರಕಂ ತತ್ರ ಭವ ಶಾರೀರಕ ಜೀವ ತಮ್ಮ ಅಧಿಕೃತ ಕೃತೋ ಎಂ ಗ್ರಂಥ ಶಾರೀರಕ ಇತಿ ವ್ಯಾಖ್ಯಾನಂ ನಿರಸ್ತಂ ಭವತಿ. ಈ ರೀತಿ ಹೇಳಿ ಆಚಾರ್ಯ ವ್ಯಾಖ್ಯಾನವನ್ನು ಖಂಡನೆ ಮಾಡಿದೆ. ಯಾರು ಹೇಳಿದೆ? ಗೌಡ ಅರ್ಥದಲ್ಲಿ ತಗೊಳ್ಳೋದಾದ್ರೆ ಅದನ್ನು ವಿಶಿಷ್ಟದಾದಾಗ ಆಗ್ತದೆ. ಅವ್ರು ಹೇಳಿದ್ದೆ ನಾವು ಹೇಳಿದ್ದು ಅಂತ ಹೇಳಿಬಿಟ್ರೆ ಅವ್ರು ಒಪ್ಪಕ್ಕಿದ್ದು ನಾವು ತಗೊಂಡ್ಬಿಟ್ವಿ ಕರೆಕ್ಟು, ಅವ್ರು ಒಪ್ಪಕ್ಕಲ್ಲ. ಒಪ್ಪಿದ್ರೆ ಏನಾಗತ್ತಾಗೋದು? ಕರೆಕ್ಟ್. ಇವತ್ತು ಟೀಕಾರ ಯಾವುದು ಅರ್ಥ ಬರೀತಾರೆ, ಅದನ್ನು ಆಚಾರ ಒಪ್ಪಿದ್ದು ದಾಖಲೆ ಕೊಡ್ತಾರೆ, ಮುಂದೆ ಅವ್ರು ಒಪ್ಪಿದ್ದನ್ನು ಪ್ರೂವ್ ಮಾಡ್ತೇವೆ, ಅದಕ್ಕೂ ಸರಿ ಹೋಯ್ತು. ಆದರೆ ಅವರೇ ಒಪ್ಪಿದ ಅರ್ಥ ಮಾಡಿಬಿಟ್ರೆ ಅದು ಅವ ಸರಿಯಲ್ಲ. ಇವತ್ತು ಯಾರು ಹುಡುಗ ಬಂದ, ಅವನೇನೋ ತಪ್ಪು ಹೇಳಿಬಿಟ್ಟ, ಬೆಸ್ಟ್ ಅಡ್ಜಸ್ಟ್ ಮಾಡಕ್ಕೆ ಶುರು ಮಾಡಿದೆ, ಏನಂತೀವಿ ಅವ್ರ ಅರ್ಥ ಆಗಲ್ಲ ಹೀಗಲ್ಲ ಅಂತ ಯಾರು ಇನ್ಸ್ಪೆಕ್ಟರ್ ಬಂದಿರ್ತಾರಲ್ಲ ಹೀಗಂತ ಹೇಳಿದ್ರು, ಆ ಹುಡುಗ ಇಲ್ಲ ಸರ್ ನನ್ನ ಅರ್ಥ ಇದೆ ಅಂತ ಹೇಳಿದ್ರು, ಅವಾಗ ಏನು ಮಾಡ್ತೀನಿ ಗೆಟ್ ಔಟ್ ಅಂತಾರೆ. ಹೌದು ಅಂತಾರೆ, ಅವ್ರು ಹೂವು ಹೋದ್ಬಿಟ್ರೆ ಪರವಾಗಿರಲಿಲ್ಲ, ಹೌದೌದು ಪಾಪ ಆ ಹುಡುಗ ಸರಿ ಹೇಳಕ್ ಬರಲ್ಲ, ಬೆಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಆಗಿಬಿಡೋದು. ಹಾಗಲ್ಲ ಅಲ್ಲ, ಅವ್ರು ಆರಿ ತಪ್ಪೋದಿಲ್ವಲ್ಲ. ಅವ್ರ ಸಾರಾಂಶ ಏನು? ಅದಕ್ಕೆ ದೇವ್ರ ವಿಷಯ ಎಲ್ಲೂ ಬರದಾರ ಹುಡ್ಕತ್ತಾರೆ, ಥ್ರೋಟ್ ಗ್ರಂಥದಲ್ಲಿ ಎಲ್ಲೂ ಬರಬಾರ್ದು ದೇವ್ರ ಬಗ್ಗೆ. ಅಂದ್ರೆ ನೀವೇಳ ಅರ್ಥ ಏನು ಅರ್ಥ ಆಯ್ತಿದ? ಯಾವಾಗ ವಿಮರ್ಶೆ ಅರ್ಥ ಹೇಗಿರಬೇಕು ಅಂದ್ರೆ ಅವ್ರ ಹೃದಯ ಮನಸ್ಸಲ್ಲಿ ಇರಬೇಕು ಅವರಿಗೆ. ಅದಕ್ಕೆ ಭಾಷ್ಯ ಸರಿ ಟಿಪ್ಪಣಿ ಟೀಕಾಕ್ಕೆ ಅರ್ಥ ಏನು? ಆ ಮೂರ್ಖರ ಅಭಿಪ್ರಾಯ ಹೊರಗಾಕೋದು, ಇಲ್ಲದ ಅಭಿಪ್ರಾಯ ಹೇಳ್ಬಿಟ್ರೆ ಅರ್ಥ ಹೇಗಾಗುತ್ತೆ? ಅದಕ್ಕೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಬೇರೆ ಉದಾಹರಣೆ ಇನ್ನೂ ತಗೊಂಡ್ರೆ ಅದ್ವೈತ ಭಾಷೆ ತಿಳ್ಕೊಬೇಡ, ಅದನ್ನ ಒಳ್ಳೆ ರೀತಿ ಅರ್ಥ ಮಾಡಿದ್ರೆ ದ್ವೈತ ಅರ್ಥ ಮಾಡಿಬಿಡ್ಬೋದು, ಅದು ದೊಡ್ಡದಲ್ಲ. ಬಟ್ ಅವ್ರಿಗೆ ಒಪ್ಪಿಗೆ ಆಗುತ್ತೆ ಅದು? ಅದಾಗೋದಿಲ್ಲ, ಅದನ್ನ ಯೋಚನೆ ಮಾಡೋದು. ಆಗದು ಸಾಧ್ಯ ಇಲ್ಲ, ಅವ್ರಿಗೆ ಒಪ್ಪಿಗೆ ಆಗೋದಾದ್ರೆ ಸರಿನೇ, ಏನು ಸಮಸ್ಯೆನೇ ಇಲ್ಲ. ಅಲ್ಲ, ಅವ್ರು ಕೊಟ್ಟ ಪ್ರಮಾಣ ಒಪ್ಲಕ್ಕೆ ಆಗೋದಿಲ್ವಲ್ಲ ಆ ರೀತಿ. ಅದು ಇದರಿಂದ ಅರ್ಥ ಮಾಡ್ಕೋಬೇಕೇನು ಅಂದ್ರೆ, ಯಾವಾಗಲೂ ಕೂಡ ಸರ್ವ ಎಲ್ಲದಕ್ಕೂ ದೇವ್ರ ಪರ ಅರ್ಥ ಮಾಡಕ್ ಬರುತ್ತೆ ಕರೆಕ್ಟು ಅಂತೇಳಿ ದುಶ್ಯಾಸ್ತ್ರಗಳನ್ನು ಕೂಡ ನಾವು ದೇವ್ರ ಪರ ಅರ್ಥ ಮಾಡಕ್ ಹೊರಟು ಬಿಟ್ರೆ ಯಾತಕ್ಕೆ ಸಮ್ಮತ ಆಗೋದಿಲ್ಲ ಅಂತ ಕೇಳಿದ್ರೆ, ನಮ್ಮ ಪರ ಅನುಸಂಧಾನ ತೊಂದರೆ ಇಲ್ಲ, ಅವ್ರಿಗೆ ಸಮ್ಮತ ಅಲ್ಲ ಅದು. ನಾ ಹೇಳಿಲ್ಲ ಅಂತ ಹೋಗ್ಬಿಟ್ಟು ಔಟ್ ಹೇಳ್ತಾರೋ, ಹೇಳೋ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಅಭಿಪ್ರಾಯ ಅಲ್ಲ, ಯಾವಾಗಲೂ ಭಾಷ್ಯ ಟೀಕಾಗಳಿಗೆ ವಕ್ತೃಭಿಪ್ರಾಯ ಹೊರಗೆ ಹಾಕಬೇಕು. ವಕ್ತೃಗಳಲ್ಲಿ ಆ ಅರ್ಥ ಇಲ್ಲ ಅಂದಮೇಲೆ ಅದು ಸರಿಯಾದ ಅರ್ಥ ಅಲ್ಲ, ಅದು ಯೋಚನೆ ಮಾಡಿದ್ರೆ ಸರಿ. ಅಲ್ಲ, ಅದೇ ಹೇಳ್ತಿರೋದು. ಏ ಉಪಯೋಗ ಏನು? ದೇವರೇ ದೇವರು ಅಂತ ಕರೆದ ಮೇಲೆ ದೇವ್ರು ಎಲ್ಲಿ ಬಂದ ಈ ಮಧ್ಯೆ ಕೊನೆಗೆ? ದೇವ್ರ ಸ್ಥಿತಿ ಎಲ್ಲಿ ಬಂದೀಗ? ಅವ್ರು ಏನ್ ಗೊತ್ತಾ ನಮ್ಮಲ್ಲಿ ತಾವ? ಅದಕ್ಕೆ ವಾದ್ಯಾಸಗಳು ಏನ್ ಮಾಡ್ತಾರೆ, ನಾವು ಒತ್ತಿ ಯಾವ್ದು ಕೊಡ್ತೀವಿ ಅಂದ್ರೆ, ಅವ್ನು ಇವರೆಲ್ಲ ಆದರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಜೀವನ್ ದೇವ ಅಂತ ಕರೀತಾರೆ. ಎಷ್ಟು ಹೊಗಳಿಬಿಟ್ರು ಶಂಕರಾಚಾರ್ಯ ನಮ್ಮನ್ನ, ಎಷ್ಟು ಹೊಗಳಿಬಿಟ್ರು, ಯಾವ ದೇವ್ರು ಒಯ್ದುಬಿಟ್ರು ನಮ್ಮನ್ನ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ದೇವ್ರು ಯಾವ ಲೆವೆಲ್ಲಿ ತಂದುಬಿಟ್ರಿ ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನಮ್ಮನ್ನ ಯಾವ ಲೆವೆಲ್ ಒಯ್ದ್ರಿ ಕರೆಕ್ಟೇ, ದೇವ್ರು ಯಾವ ಲೆವೆಲ್ಲಿ ಬಂದ? ನಾವು ಬಯ್ಯೋ ಮಾತಲ್ಲಿ ಯಾರಿಗೆ ಅಪ್ಲೈ ಆಗತ್ತಾಗ? ದೇವ್ರಿಗೆ ಅಂತ ಆಯ್ತಲ್ಲ, ಗತಿ ಏನು? ಯುತ್ಯವನಿಕ ಸ್ಟಾರ್ಟ್ ಮಾಡೋದೇ ಹೇಗೆ ಫಸ್ಟ್ ಅವರು ಬಯ್ಯೋದನ್ನೆಲ್ಲ ಕೂಡ ದೇವ್ರ ಪರ ಹೊಗಳೋದನ್ನ ಜೀವನ ಪರ ಜೀವನಕ್ಕೆ ಹೊರಗಿದ್ದ ದೇವರಿಗೆ ಅಂತ ತಿಳ್ಕೊಂಡು ಏನೋ ಕೂಡ್ಲಕ್ಕೆ ಹೋಗ್ತೀರಿ. ದೇವ್ರು ಎಷ್ಟು ಬೈದಾಗತ್ತೆ ಯೋಚನೆ ಮಾಡಿ ನೋಡೋಣಂತೆ. ಅದಕ್ಕೆ ನಾವು ಯಾತಕ್ಕೆ ಜೀವೇಶ್ವರಕ್ಕೆ ಖಂಡನೆ ಮಾಡ್ತೀವಿ ಅಂದ್ರೆ, ಬೇರೆದಕ್ಕಲ್ಲ, ದೇವ್ರ ಸ್ಟೇಟಸ್ ಹಾಳು ಮಾಡಿಬಿಡ್ತಿದ್ದೀರಿ ಅಂತ ಹೇಳ್ಬೇಕಾಗಿ ಅರ್ಥ ಆಯ್ತಾ? ಈಗ ಒಬ್ರು ಕೆಳಗಿಂದ ದೊಡ್ಡ ಸ್ವಾಮಿ ಜೊತೆ ಕೂಡಿಸ್ಬಿಟ್ರು, ಇವ್ರು ಎಲಿವೇಟ್ ಆದ ಅವ್ರ ಗತಿ ಏನಾಯ್ತು ಇವತ್ತೆ? ಅರ್ಥ ಆಯ್ತಾ? ಈಗ ಸರ್ಕಾರದಲ್ಲಿ ಪ್ರೋಟೋಕಾಲ್ ಅಂಬೋದು ಭಾರಿ ದೊಡ್ಡ ಅಂಶ ಅದು. ಅದು ಅವ್ರು ಎಲ್ಲೆಲ್ಲಿ ಕೂಡಿಸ್ಬೇಕು, ಯಾರು ಅಲ್ಲೆಲ್ಲೇ ಡಿಸೈಡ್ ಮಾಡಿದ್ರೆ ಕೂಡಿಸ್ಬೇಕಾದ್ರೆ, ಬಾಯಿ ಬಂದ ಎಲ್ಲ ಕೂಡಿಸಕ್ ಬರೋದಿಲ್ಲ ಅದನ್ನ. ಇಲ್ಲೋರು ಅವ್ರನ್ನ ಸಸ್ಪೆಂಡ್ ಆಗಿಬಿಡ್ತಾರೋ, ಏರ್ಪಾಟ್ ಮಾಡಿದವನು ಸಸ್ಪೆಂಡ್ ಡಿಸ್ಮಿಸ್ ಮಾಡಿ ಸರಿಯಾಗಿ ಚೇರ್ಸ್ ಹಾಕಿಲ್ಲ ಅಂದ್ರೆ ತೆಗೆದು ಹಾಕಿಬಿಡ್ತಾರೆ. ಅರ್ಥ ಆಯ್ತಾ? ಆದ್ರಿಂದಾನೇ ದೇವ್ರ ವ್ಯಕ್ತಿತ್ವ ಇಳಿಸ್ಬಿಟ್ರಲ್ಲ ನೀವೀಗ, ಅದು ತಪ್ಪಾಯ್ತು. ಅರ್ಥ ಆಯ್ತಾ? ಆದ್ರಿಂದ ಅದು ಉಪಯೋಗ ಬರಲಿಲ್ಲ. ಕೊನೆಗೆ ಅವ್ರು ಫೈನಲ್ ಆಗಿ ಜೀವ ಫೈನಲ್ ಆದ ಅವ್ರದ್ದು ದೇವ ಆಗಲೇ ಇಲ್ಲ. ಹೋಲ್ಲ, ದೇವ್ರಿಗೆ ಗುಣ ಏನಿದೆ? ನಿರ್ಗುಣ, ಯಾವ ಗುಣಗಳು ಇಲ್ಲ. ಜೀವನಿಗೆ ಗುಣಗಳೇ ಇಲ್ಲ. ಇಷ್ಟೆಲ್ಲ ಗುಣ ಹೇಳಕ್ ಕೊಟ್ಟಿದ್ದ ಶಾಸ್ತ್ರ, ದೋಷ ಹೇಳಕ್ ಕೊಟ್ಟಿದ್ದ ಹಾಗಿದೆ. ಗುಣ ಇಲ್ಲ ಒಂದು ಮಾತಲ್ಲಿ ಮುಗಿಸಿದ್ರೆ ಸಾಕಾಗ್ತಿತ್ತು. ದೇವರಲ್ಲಿ ಗುಣ ಇಲ್ಲ, ಗುಣಶಾಸ್ತ್ರ ಬೇಕೇ ಇದ್ದಿಲ್ಲ. ಗುಳು ಶಾಸ್ತ್ರ ಎಲ್ಲ ಇದೆ ಅಂದಮೇಲೆ ಏನರ್ಥ? ಗುಳ ಎಷ್ಟು ಸಾಮಾನ್ಯ ಸಣ್ಣ ಪುಟ್ಟ ಪದಾರ್ಥಕ್ಕೆ ಎಷ್ಟೋ ಗುಳ ಇರ್ತವೆ. ಇವತ್ತು ದೊಡ್ಡ ಸ್ಟಡಿ ಇರುವೆ ಬಗ್ಗೆ ದೊಡ್ಡ ಸ್ಟಡಿ ಮಾಡ್ತಾರೆ, ಪಾಪ ಜಿರಳೆ ಬಗ್ಗೆ ಸ್ಟಡಿ ಮಾಡ್ತಾರೆ, ಸೈನ್ಸ್ ಅಂತ ಕರೀತಾರೆ. ಅದರಲ್ಲಿ ಇಷ್ಟು ಸ್ವಲ್ಪ ಪುಸ್ತಕ ಬರ್ತವೆ. ಅಂಥದ್ದು ದೇವ್ರ ಬಗ್ಗೆ ಏನಿಲ್ಲ ಅಂತ ಹೇಳೋದಾದ್ರೆ ಏನರ್ಥ? ದೇವ್ರ ನಾನ್ ಎಂಟಿಟಿ ಆದ್ರೆ ವಾಸ್ತಿ ಅಂತ ಹೇಳ್ತಾರೆ. ಮುಂದೆ ನಾನ್ ಎಂಟಿಟಿ ಏನಂತ ಇದೆ? ಕೆಲವು ಅಸತ್ಯತ್ವ ವಾಚ್ಯತ್ವ ಮೊದಲಾದ ಗುಣಗಳಾದ್ರೆ ಕೆಲವಿದೆ. ಈ ಬ್ರಹ್ಮನಿಗೆ ವಾಚ್ಯತ್ವ ಕೂಡ ಇಲ್ಲ, ವಾಚ್ಯತ್ವ ಇಲ್ಲ, ಲಕ್ಷ್ಯತ್ವ ಇಲ್ಲ, ಏನೇನು ಇಲ್ಲ. ಆ ಲಕ್ಷ್ಯತ್ವ ಅಲಕ್ಷ್ಯ ಅಲಕ್ಷ್ಯ ಅದು ವಾಚ್ಯತ್ವನೇ ಹೋಗ್ತಾರೆ, ಲಕ್ಷ್ಯತ್ವ ಏನು ಹೋಗ್ತಾರೆ? ಮತ್ತೆ ಸುಮ್ಮನೆ ಮೋಸ ಮಾಡೋದು ಪದಗಳಷ್ಟೇ. ಇದೆಲ್ಲ ಹೇಳಿದ್ರಿಂದ ಅರ್ಥ ಬರ್ಪಡಕ್ ಬರೋದಿಲ್ಲ. ತಮಧಿಕೃತ್ಯ ಕೃತೋಯಂ ಗ್ರಂಥ ಶಾರೀರಕ ಇತಿ ವ್ಯಾಖ್ಯಾನ ನಿರಸ್ತಂ ಭವತಿ. ಬ್ರಹ್ಮಸೂತ್ರ ಶಬ್ದಾರ್ಥೇನ ವಿರುದ್ಧತ್ವಾತ್, ಬ್ರಹ್ಮಸೂತ್ರ ಶಬ್ದಕ್ಕೂ ಇದಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಯಾತಕ್ಕೆ ಅಂತ ಹೇಳ್ತಾರೆ, ತ್ವಂ ಪದಾಭಿಧೇಯಸ್ಯ ತತ್ಪದಾಭಿಧೇಯ ಬ್ರಹ್ಮರೂಪತ ಮೀಮಾಂಸಾ ಇತಿ ವ್ಯಾಖ್ಯಾನ ತವಿರೋಧ ಇತಿ ಚೇನ್ನ ಅಸಂಭವ. ನೋಡಿದ್ರ ತತ್ವಮಸಿ, ತತ್ ಅಂತ ಒಂದ್ ಪದ, ತ್ವಮ್ ಅಂತ ಒಂದ್ ಪದ, ಅಸಿ ಅಂತ ಒಂದ್ ಪದ, ಅದನ್ನ ಹೇಳೋದೇ ಬ್ರಹ್ಮಸೂತ್ರ. ಅದರಲ್ಲಿ ಶಾರೀರಿಕ ಸರಿ ಹೋಗುತ್ತೆ ಅಂತ ಹೇಳಿದ. ಏನದು ತ್ವಂ ಪದಾಭಿಧೇಯಸ್ಯ ತತ್ಪದಾಭಿಧೇಯ ಬ್ರಹ್ಮರೂಪತ. ತ್ವಂ ಪದಾಭಿಧೇಯರು ಜೀವ, ತತ್ಪದಾಭಿಧೇಯರು ಬ್ರಹ್ಮ. ಅವರಿಬ್ಬರಿಗೂ ಕೂಡ ಏನ್ ಹೇಳ್ತಾ ಇದ್ದೇವೆ ನಾವೀಗ? ಅದೇ ಅಭಿಧೇಯ ಬ್ರಹ್ಮರೂಪತ, ತ್ವಂಪದಾಭಿಧೇಯಸ್ಯ ತತ್ಪದಾಭಿಧೇಯ ಬ್ರಹ್ಮರೂಪತ. ಈ ತ್ವಂಪದಿಂದ ಹೇಳಪಡತಕ್ಕಂಥ ಜೀವ ತತ್ಪದ ವಾಚನಾದ ಬ್ರಹ್ಮನೇ ಆಗಿದ್ದಾನೆ ಅಂತ ಮೀಮಾಂಸ ಮಾಡೋದಕ್ಕೆ ನಾವೇನಂತ ಕರಿತೇವೆ? ಶಾರೀರಿಕ ಮೀಮಾಂಸ ಅಂತ ಕರಿತೇವೆ. ಅಂದ್ರೆ ವ್ಯಾಖ್ಯಾನಾತ್ ಅವಿರೋಧ ಇತಿಚೆಯನ್ನ ಅಸಂಭವ, ಅಸಂಭವವಾದ ಅರ್ಥ ಇದೆ. ನಾವು ಐಸ್ ಅಂತ ಕರೆದ, ಬೆಂಕಿನ ಐಸ್ ಅಂತ ಕರೆದ, ಯಾತಕ್ಕೆ ಕರೆದ್ವಿ ಅಂದ್ರೆ ಅದ್ರ ಗುಣವೇ ಇದೆ ಅಂತ ಹೇಳಿದ. ಇನ್ನು ಮುಟ್ಟಿದ ಹೊಡ್ಕೊಂಡ, ಅಯ್ಯೋ ಏನು ಕೂಡ ಅಲ್ಲ ಇದು ಅಂತ ಹೆದರು ಅಂತ ಹೇಳಿದ. ಅರ್ಥ ಆಯ್ತು, ಸುಟ್ಟಾಗ್ತಾ ಇದೆ ಅಂತ ಐಸ್ ಇದು, ಆ ಗುಣ ಇಲ್ಲಿದೆ ಅದರೊಳಗೆ, ಅಸಂಭವ, ಯೋಗ್ಯತೆನೇ ಇಲ್ಲ ಅದಕ್ಕೆ. ತ್ವಂಪದದೊಳಗೆ ತತ್ವಭೇದಾಯ ಅಂತ ಅಸಂಭವ. ನಹಿ ಜನ್ಮಾದಿ ಸೂತ್ರಾಣಿ ಅಭೇದ ಪರಾಣಿ, ಜನ್ಮಾದಿ ಸೂತ್ರಗಳು ಭೇದ ಹೇಳುತ್ತಾ ಅಭೇದ ಹೇಳುತ್ತೋ? ಯಾರಪ್ಪ ಬ್ರಹ್ಮ? ಜನ್ಮಾದಿಶ್ಚಯತಃ ಸೃಷ್ಟಿಯಾದಿಗಳನ್ನ ಮಾಡಬಹುದು. ಜೀವನದಲ್ಲಿ ಚೂರಾರು ಇದೆಯಾ ಗುಣ? ಅದು ಇಲ್ಲಿದೆ. ಆದ್ರಿಂದ ಅಭೇದ ಪರವಾಗಲು ಸಾಧ್ಯ ಇಲ್ಲ. ಪ್ರತ್ಯುತ ತನ್ನ ನಿರಾಸ ಪರಾಣಿ ಅಷ್ಟೇ ಅಲ್ಲ, ಬೀಜ ನೆವ್ವೇರಿ ಸೂತ್ರ ಏನ್ ಮಾಡ್ತಾ ಇದೆ? ಅದಕ್ಕೆ ದೇವರು ಬೇರೆ, ಅದಕ್ಕೆ ದೇವರು ಬೇರೆ, ಅದಕ್ಕೆ ದೇವರು ಬೇರೆ ಅಂತ ಹೇಳ್ತಿದೆಯಾ ಹೊರತು ಅದಕ್ಕೆ ದೇವರು ಅಂತ ಹೇಳ್ತಾ ಇಲ್ಲ. ವಚ್ಚ ಅದನ್ನ ಹೇಗೆ ಹೇಳ್ತೀರಿ ಅಂದ್ರೆ, ತತ್ಯ ಪ್ರತ್ಯುತ ತನ್ನಿರಾಸ ಪರಾಣಿ ಇತಿ ವಕ್ಷ್ಯತೆ, ಮುಂದೆ ಉದ್ದುಕ್ಕೆ ಹೇಳ್ತಾ ಹೋಗ್ತೇವೆ. ಅತ ಶಾರೀರಕ ಪರಮಾತ್ಮ ಇವ, ಥೇರ್ಫೋರ್ ಹೆಸರು ಸರಿಯಾದದ್ದು. ನೀವು ಹೇಳಿದಂತೆ ಶರೀರದಲ್ಲಿರೋ ಜೀವ ಅವನ ಜಿಜ್ಞಾಸೆ ಮಾಡುವಂತ ಅರ್ಥ ಅಲ್ಲ. ಶಾರೀರಕ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಯಥೋಕ್ತಂ ಕೊಟೇಶನ್, ಶಾರೀರೌ ತಾವುಹೌ ಜ್ಞೇಯೌ ಜೀವಶ್ಚ ಈಶ್ವರ ಸಂಜ್ಞಿತಃ. ಶರೀರದಲ್ಲಿ ಇಬ್ಬರೂ ಇದ್ದಾರೆ, ಜೀವನೂ ಇದ್ದಾನೆ ಪರಮಾತ್ಮನೂ ಇದ್ದಾನೆ. ತಶ್ಚ ಸಕಲ ಗುಣಪೂರ್ಣತ್ವಾದಿ ಮೀಮಾಂಸ ಇವ ಶಾರೀರಕ ಮೀಮಾಂಸಾ. ಜೀವನ ಬಗ್ಗೆ ನಮಗೆ ಗೊತ್ತಾ, ಯಾರು ಹೇಳಬೇಕಾಗಿಲ್ಲ. ಕಲ್ಪಜ್ಞತ್ವ ಆದ್ರೆ ನಮಗೆ ಗೊತ್ತು ಅಂತೀವಲ್ಲ, ನಮಗೆ ಗೊತ್ತಿದೆ. ಅದು ಶಾಸ್ತ್ರಕ್ಕೆ ಹೆಸರ ಬೇಕಾಗಿಲ್ಲ, ಅದಕ್ಕೆ ಶಾಸ್ತ್ರ ಯಾತಕ್ಕೆ ಬೇಕೀಗ? ದೇವ್ರ ಬಗ್ಗೆ ಶಾಸ್ತ್ರ ಬೇಕಾಗಿದೆ. ಅದಕ್ಕೆ ಶಾರೀರಕ ಮೀಮಾಂಸ, ಸಕಲ ಗುಣಪೂರ್ಣತ್ವಾದಿ ಮೀಮಾಂಸ ಇವ ಶಾರೀರಕ ಮೀಮಾಂಸ. ಶರೀರದಲ್ಲಿ ಜೀವನೂ ಇದ್ದಾನೆ ಪರಮಾತ್ಮನೂ ಇದ್ದಾನೆ. ಆದರೆ ಜೀವ ಹೇಗಿದ್ದಾನೆ, ಜೀವರಾದ ನಮಗೆ ಗೊತ್ತು, ಪರಮಾತ್ಮ ಹೇಗಿದ್ದಾನೆ ನಮಗೆ ಗೊತ್ತಿಲ್ಲ. ಅದನ್ನ ಯಾವ್ದು ಹೇಳ್ತಾ ಇದೆ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ಶಾರೀರಿಕ ಮೀಮಾಂಸ ಅಂತ ಕರೀತಾರೆ. ಈ ವೈರ್ ಒಳಗೆ ಕರೆಂಟ್ ಇದೆ, ವೈರ್ ನಮ್ಗೆ ಕಣ್ಣಿಗೆ ಕಾಣುತ್ತೆ, ಕರೆಂಟ್ ನಮಗೆ ಕಾಣೋದಿಲ್ಲ. ಅದಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಕೇಳಿದ್ರೆ, ಈ ವೈರ್ ಇಂಜಿನಿಯರಿಂಗ್ ಅಲ್ಲ, ಅದು ಯಾವ್ದದು? ಕರೆಂಟ್ ಬಗ್ಗೆ ಮಾತಾಡೋದು. ಅರ್ಥ ಆಯ್ತಾ? ಈಗ ಶಾಸ್ತ್ರ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ? ಈಗ ಜೀವರೊಳಗಿರೋ ದೇಹದೊಳಗೆ ಜೀವ, ಜೀವರೊಳಗೆ ದೇವರು, ಅಲ್ಲಿರೋ ದೇವರನ್ನ ಮಾತಾಡ್ತಾ ಇದೆ. ಅದರಿಂದಾಗಿನೇ ಅದೇ ಬೇರೆ. ಇಲ್ಲಿ ಹೋದ್ರೆ ನಮಗೆ ವೈರ್ ಬಗ್ಗೆ ಹಾರ್ಡ್ವೇರ್ ಸ್ಟೋರ್ಗೆ ಹೋಗ್ಬಿಟ್ಟು ಎಲೆಕ್ಟ್ರಿಕ್ ಅಂತ ಕೇಳಿದ್ರೆ ಹೇಗಾಗುತ್ತೆ? ಕನಿಷನ್ ಕೊಡ್ಬೇಕಂತ ಕೇಳಿದ್ರೆ ಅವ್ನು ಬರೀ ತಂತಿ ಕೊಡ್ತಾನಷ್ಟೇ, ಇದುಕೊಳ್ಳಕ್ಕಾಗೋದಿಲ್ಲ. ಇಷ್ಟೇ ವ್ಯತ್ಯಾಸ, ಒಳಗಿರೋದು ಕರೆಂಟು, ಹೊರಗೆ ಕಾಣೋದು ಇದು ಒಂದು. ಸೊ ಇವನು ಶರೀರ ಬೇರೆ, ಆ ಶರೀರ ಬೇರೆ, ಆ ಶರೀರನೇ ಪರಮಾತ್ಮ. ತಥಾಚೋಕ್ತಂ ಪುರಾಣೆ ಸರ್ವದೋಷ ವಿಹೀರತ್ವಂ ಇತ್ಯಾದಿ. ಅಲ್ಲಿ ಶರೀರದೊಳಗೆ ಇತ್ತಷ್ಟು ಜೀವನ ಆಗ್ಬೋದಲ್ಲ ಅಂತ ಕೇಳಿದರೆ, ಮುಂದೆ ಸರ್ವದೋಷ ವಿಹೀರತ್ವಂ ಅಂತ ಹೇಳ್ತಾರೆ. ಮುಂದೆ ಸರ್ವದೋಷ ವಿಹೀರತ್ವ ಎಲ್ಲಿದೆ ನಮಗೆ? ಆ ಸರ್ವದೋಷ ಪೂರ್ಣತ್ವನೇ ಅನಂತ ಅಪರಾಧ ನನ್ನೊಳಗೆ ಇರಲಾಗಿ ಅಂತ ಹೇಳಿದ ಮೇಲೆ ನಮ್ಮಲ್ಲಿ ದೋಷಗಳಿವೆ ಹೊರತು ಗುಣಗಳಿಲ್ಲ. ದೋಷ ಇರೋ ನಾವು, ಗುಣ ಇರೋ ದೇವರು, ಇಬ್ಬರು ಒಂದೇ ಹೇಗಾಗ್ತಾರೆ? ಇಬ್ಬರಲ್ಲೂ ಗುಣ ಇದ್ರೂ ಕೂಡ ಒಬ್ಬ ಬ್ರಹ್ಮದೇವರಲ್ಲಿ ಎಷ್ಟು ಗುಣ ಇದೆ, ವಾಯುದೇವರು ಅಷ್ಟೇ ಗುಣ ಇದೆ, ವ್ಯತ್ಯಾಸ ಇದೆಯಾ? ಇಬ್ಬರು ಒಂದೇ ಅಲ್ಲ. ಅರ್ಥ ಆಯ್ತಾ? ಈಗ ಬ್ರಹ್ಮದೇವರಲ್ಲಿರೋ ಗುಣಗಳು ವಾಯುದೇವರು ಇಬ್ಬರದು ಅಷ್ಟೇ ಆದರೂ ಕೂಡ ಇಬ್ಬರು ಒಂದೇ ಅಲ್ಲ. ಇನ್ನು ಬ್ರಹ್ಮದೇವರಲ್ಲಿರೋ ಗುಣಗಳು, ಕಲಿಯಲ್ಲಿರೋ ಗುಣಗಳು ಏನವು? ಇವರಿಗೆ ಒಂದು ದೋಷವಿಲ್ಲ, ಒಂದು ಗುಣನೂ ಇಲ್ಲ. ಅವರಿಬ್ಬರು ಒಂದೊಂದಿದೆ, ಹೇಗೆ ತಿಳ್ಕೊಬೇಕು? ಈಗ ಇವತ್ತು ಉದಾಹರಣೆಗೆ, ಸುಂಡದ ನೀರಿದೆ ಅದು ಹಾಲಲ್ಲ, ಈ ಕಾಯಿ ಹಾಲಿದೆ ಅದು ಹಾಲಲ್ಲ, ಇನ್ನು ಟಾರಿನ ಹಾಲು ಅಂದ್ರೆ ಗತಿ ಏನಾಗ್ಬೇಕಾಗ? ಅಟ್ಲೀಸ್ಟ್ ಬಿಳಿ ಬಣ್ಣ ಇದೆ ಅದ್ರಲ್ಲಿ, ಕೊನೆ ಪಕ್ಷ ಏನಿದೆ ಬಿಳಿ ಬಣ್ಣ ಏನಾದ್ರು ಇರ್ಬೇಕಲ್ಲ.
ಏನೇನೂ ಇಲ್ಲ, ಅದರಿಂದ ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಉಳಿದ ವಿಷಯ ದಾಟು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾ.